ಶರದ್ಭಾಂತಿವಾಕರ ಜಯತ್ಯವಿತಸಜ್ಞಾನಸುಖಶಕ್ತಿಪಯೋನಿಧಿಃ ನರಸಿಂಹಮಸಹ್ಯೋರು ಪ್ರತ್ಯೂಹತಿ ನಿರಾಪಹಂ ಪ್ರಣಿಪತ್ಯ ವ್ಯಾಕರಿಷ್ಯೇ ಮಾಯಾವಾದಸ್ಯ ಖಂಡನಂ. ಈಗ ಮಾಯಾವಾದದಲ್ಲಿ ಎಷ್ಟು ವಿರೋಧಗಳಿವೆ ಮೊದಲು ತಿಳಿಸಿ. ಈಗ ತತ್ವವಾದ, ಮಾಯಾವಾದಕ್ಕೆ ವಿರುದ್ಧವಾದ ಪದ ಯಾವುದು? ತತ್ವವಾದ. ತತ್ವವಾದಕ್ಕೆ ಏನು ಗುಣ ಇದೆ ಅಂತ ಹೇಳೋದಕ್ಕೋಸ್ಕರ ಹೊರಸು ಶ್ರುತಿ ಸ್ಮೃತಿ ಎಲ್ಲವೂ ಕೂಡ ಭಗವದ್ವಚನ ಎಲ್ಲವೂ ಸಹ ತತ್ವವಾದ ಪರವಾಗಿರೋದೇ ಹೊರತು ಮಾಯವಾದ ಪರ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಏವಂ ವೇದಾದೇಹೇ ಜೀವಬ್ರಹ್ಮಣೋ ಏಕತ್ವ ಪ್ರತಿಪಾದಕತ್ವೇ ಅರಾರಂಭಣೀಯತ್ವ ಪ್ರಸಂಗಾತ್ ನಾ ತತ್ ಪ್ರತಿಪಾದಕತ್ವ ವಿತ್ಯುಕ್ತಂ. ವೇದಾದಿಗಳೆಲ್ಲ ಜೀವಬ್ರಹ್ಮರ ಐಕ್ಯವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಕ್ಕೆ ಹೊರಟಿದ್ರೆ ಅರಾರಂಭಣೀಯತ್ವ ಅನ್ನೋ ದೋಷ ಬರುತ್ತೆ. ಆದ್ದರಿಂದ ಮಾಯಾವಾದ ಅಗ್ರಾಹ್ಯ. ಹಾಗೆ ತತ್ವವಾದ ಏನು ಅಂದರೆ ಇದಾನಿಂ ಪರಮಾಪ್ತತಮೇನ ಭಗವತಾ ಶ್ರುತ್ಯಾಚ ವಿಷ್ಣೋ ಸರ್ವೋತ್ತಮತ್ವಮೇವ ಸರ್ವಶಾಸ್ತ್ರ ಪ್ರತಿಪಾದ್ಯತೆಯ ಅಭಿಹಿತತ್ವಾ ಚ ತದೇವ ವೇದಾದಿ ಪ್ರತಿಪಾದ್ಯಂ ನಾ ಆತ್ಮಬ್ರಹ್ಮೈಕ್ಯಮಿತ್ಯಾಹ. ಈಗ ಪರಮಾಪ್ತತಮರಾದ ಭಗವತಾ ವೇದವ್ಯಾಸ ದೇವರು, ಭಗವತ ಅಂದರೆ ವೇದವ್ಯಾಸ ದೇವರಿಂದ ಪರಮ ಆಪ್ತತಮರು, ಆಪ್ತ ಆಪ್ತತಮ ಪರಮ ಆಪ್ತತಮ, ವೇದವ್ಯಾಸರಿಗಿಂತ ಮತ್ತೊಬ್ಬ ಆಪ್ತರಿಲ್ಲ, ಅದಕ್ಕೆ ಸರ್ವೋತ್ತಮರವರು ಅಂಥ ಅವರಿಂದ ಮತ್ತು ಶ್ರುತಿಗಳು ಅಪೌರುಷೇಯ. ಅದರಿಂದ ವಿಷ್ಣೋ ಸರ್ವೋತ್ತಮತ್ವಶೈವ ಸರ್ವಶಾಸ್ತ್ರ ಪ್ರತಿಪಾದ್ಯತೆಯ ಅಭಿಭೇತತ್ವಾಚ್ಯ. ವಿಷ್ಣು ಸರ್ವೋತ್ತಮತ್ವವೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂಥೇಳಿ ಹೇಳಲ್ಪಟ್ಟಿರೋದ್ರಿಂದ ತದೇವ ವೇದಾದಿ ಪ್ರತಿಪಾದ್ಯಂ ನಾ ಆತ್ಮಬ್ರಹ್ಮೈಕ್ಯ ಮಿತ್ಯಾಹ. ಆದ್ದರಿಂದ ವೇದಾದಿ ಪ್ರತಿಪಾದ್ಯವಾದದ್ದು ಬ್ರಹ್ಮಾತ್ಮೈಕ್ಯ ಅಲ್ಲ, ಹರಿ ಸರ್ವೋತ್ತಮತ್ವವೇ ಆಗಿದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ, ಉಲ್ಲೇಖ ಮಾಡಿದರು. ತಾವು ಪುರುಷೋ ಲೋಕೆ ಶರಶ್ಚಾಕ್ಷರ ವಚ ಇತ್ಯಾದಿ ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳನ್ನು ಹೇಳಿ ಅನ್ನು ತಿಳಿಸಿದರು. ಇದಕ್ಕೆ ಆಚಾರ್ಯ ಅರ್ಥವನ್ನು ಇಲ್ಲಿ ಹೇಳಿಲ್ಲ, ಕೊಟೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಅರ್ಥನ ವಿಷ್ಣುತ್ವ ನಿರ್ಣಯಾದಿಗಳನ್ನು ಹೇಳುತ್ತಾರೆ, ಟೀಕಾ ಅದನ್ನೆಲ್ಲ ಕೋಟ್ ಮಾಡ್ತಾರೆ. ಹೇಳಬೇಕಾದ್ರೆ ಅಲ್ಲಿ ನೋಡಿ, ಇಂದ್ರಿಯೇಭ್ಯ ಪರಾಯ ಹರ್ತಾಹ. ಅಲ್ಲಿ ಹೇಳಬೇಕಾದ್ರೆ ಕ್ಷರರು ಅಂದರೆ ಯಾರು, ಅಕ್ಷರರು ಅಂದರೆ ಯಾರು? ಬ್ರಹ್ಮ ಶಿವ ಸುರೇಶಾದ್ಯಾಹ ಶರೀರಕ್ಷರಣಾತ್ ಕ್ಷರಾಹ. ಬ್ರಹ್ಮ ಶಿವ ಇಂದ್ರಾದಿ ದೇವತೆಗಳೆಲ್ಲ ಕ್ಷರಚೇತನರು ಅಂತ ಹೆಸರು, ಕ್ಷರ ಪುರುಷರು. ಲಕ್ಷ್ಮೀ ಅಕ್ಷರ ದೇಹತ್ವಾತ್ ಅಕ್ಷರ, ಲಕ್ಷ್ಮೀ ದೇವಿಗೆ ಅಕ್ಷರ ಅಂತ ಹೆಸರು. ಅದಕ್ಕೆ ಅಕ್ಷರ ದೇಹತ್ವ, ಬ್ರಹ್ಮಾದಿಗಳಿಗೂ ಒಮ್ಮೊಮ್ಮೆ ದೇಹವಿಯೋಗ ಉಂಟು, ಒಂದ್ಸರ್ತಿ ಹುಟ್ಟು ಉಂಟು, ಒಂದ್ಸರ್ತಿ ದೇಹವಿಯೋಗ ಉಂಟು. ಆ ಮಹಾಲಕ್ಷ್ಮಿಗೆ ಅದಿಲ್ಲೇ ಇಲ್ಲ, ಅದರಿಂದಾಗಿ ಅವ್ರು ಏನಂತ ಕರೀತಾರೆ, ಅಕ್ಷರ. ಕ್ಷರ ಅಂದ್ರೆ ನಾಶ, ಅಕ್ಷರ ಆದ್ರೆ ನಾಶ ಇಲ್ಲ, ಸ್ವರೂಪತಃ ಯಾರಿಗೂ ನಾಶ ಇಲ್ಲ, ಆದರೆ ದೇಹನಾಶ ಜೀವರಿಗಿದೆ. ಬ್ರಹ್ಮಾದಿ ದೇವತೆಗಳಿಗೂ ದೇಹನಾಶ ರೂಪವಾದಂತಹ ಒಂದು ನಾಶವು, ಆದರೆ ಮಹಾಲಕ್ಷ್ಮಿಗೆ ಅದೂ ಇಲ್ಲ, ಅದರಿಂದಾಗಿನೇ ಅಕ್ಷರ ಅಂತ ಹೆಸರು. ತತ್ಪರ ಹರಿಹಿ, ಅವ್ರ ಮೇಲೆ ಯಾರಿದ್ದಾರೆ? ಹರಿಹಿ. ಇದೆಲ್ಲ ನಾರಾಯಣ ಶ್ರುತಿ ಮೊದಲಾದ ಶ್ರುತಿಗಳ ಉಲ್ಲೇಖ ಮಾಡ್ತಾ ತತ್ವ ನಿರ್ಣಯಾದಿ ಗ್ರಂಥಗಳಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಅಂದೆಲ್ಲ ಎದುರುಕೊಂಡಿರೋದು. ಉತ್ಪತ್ತಿ ಪ್ರಶ್ನೆ ಇಲ್ಲ, ಏನಿದೆ ಅದಕ್ಕೆ ಅಭಿವ್ಯಕ್ತಿ, ಅಭಿವ್ಯಕ್ತಿ ಮತ್ತು ಅಭಿವ್ಯಕ್ತಿ ಇಲ್ಲದೆ ಇರೋದು ಅಷ್ಟೇ ಹೊರತು ಏನಿಲ್ಲ, ನಾಶ ಇಲ್ಲ. ಹುಟ್ಟು ನಾಶ ಅಂತ ಹೇಳಿದರೆ ಏನು, ಇಲ್ಲದೆ ಇರೋ ದೇಹ ಹುಟ್ಟು ಬರೋದು, ಆ ದೇಹ ಹೋಗೋದು, ಅದಕ್ಕೇನಂತ ಕರೀತಾರೆ ಹುಟ್ಟು ನಾಶ. ಮಹಾರ್ಷಿ ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇದೆ, ದೇವರು ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇವೆ. ಕೃಷ್ಣ ರೂಪ ಕಾಣಿಸ್ತು ಮರೆಯಾಯ್ತು ಅಷ್ಟೇ ಹೊರತು ಹುಟ್ಟಿ ಬಂದು ನಾಶ ಹೊಂದಿದ್ದಲ್ಲ. ಈಗ ಇಂದ್ರಾದಿ ಅರ್ಜುನ ರೂಪ ಇಲ್ಲ, ಈಗ ಅವರಿಗೆ ವಾಲಿ ರೂಪ ಇಲ್ಲ, ಇಂದ್ರದೇವರಿಗೆ ಇತ್ತು ಅಷ್ಟೇ, ಈಗಿಲ್ಲ, ಗೊತ್ತಾಯ್ತಾ? ಆದರೆ ಹಾಗಲ್ಲ, ದೇವರ ಲಕ್ಷ್ಮೀನಾರಾಯಣ ರೂಪಗಳು ಎಷ್ಟೊಂತೀವಿ, ಅವಿಷ್ಟು ಏನಾಗಿವೆ, ಎಲ್ಲ ಕಾಲಕ್ಕೂ ಇವೆ, ಅರ್ಥ ಆಯ್ತಾ? ಅದಕ್ಕೆ ಅಭಿವ್ಯಕ್ತಿ ಅಷ್ಟೇ. ಹೌದು, ನಾಶ ಇಲ್ಲ, ನಾಶ ಇಲ್ಲ. ಆ ಅಂದ್ರೇನು ಅಪೋಸಿಟ್ ಅದು ಅಲ್ಲ, ಇಲ್ಲೇನಂತ ಅರ್ಥ, ಬ್ರಾಹ್ಮಣ ಅಬ್ರಾಹ್ಮಣ ಏನರ್ಥ ಅಲ್ಲಿ, ಏನರ್ಥ? ಹಾ, ನೆಗೆಟಿವ್ ಆಪೋಸಿಟ್ ಮೀನಿಂಗ್. ಕ್ಷರಕ್ಕೆ ಆಪೋಸಿಟ್ ಯಾವುದು? ಅಕ್ಷರ ಅಷ್ಟೇ. ಅವ್ರು ಬೇರೆ ಯಾರಿದ್ದಾರೆ? ತತ್ಪರ ಹರಿ, ಅದೇ ಪುರುಷೋತ್ತಮ ಅಂದ್ರೆ ದೇವರಿಗೆ ಹೆಸರು ಅಂತ ಆಚಾರ್ಯರು ಬರೀ ಅರ್ಥ ಮಾಡಿದ್ದ ಅಷ್ಟೇ ಅಲ್ಲ, ಅರ್ಥಕ್ಕೆ ಆಧಾರವಾಗಿ ನಾರಾಯಣ ಶ್ರುತಿ ಮೊದಲ ಶ್ರುತಿಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅದು ಒಂದು ಭಾಗ ಆಯ್ತು. ಈಗ ಇನ್ನೊಂದು ಭಾಗ ಏನು ಅಂದರೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ, ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷ ಪರಃ, ಪುರುಷಾತ್ ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಇಂದ್ರಿಯೇಭ್ಯ ಪರಾಹ್ಯರ್ಥಾಹ, ತಾರತಮ್ಯ ಕಠೋಪನಿಷತ್ತಿನ ಮಾತುಗಳಿವೆಲ್ಲ ಕೂಡ ಏನಂತ ಹೇಳ್ತಾ ಇದ್ದಾರೆ, ಇಂದ್ರಿಯೇಭ್ಯ, ಇಂದ್ರಿಯ ಅಂತಕ್ಕಂಥ ತತ್ವಗಳಿದೆ, 10 ಇವೆ ಇಂದ್ರಿಯಗಳು, ಅದರ ಮೇಲೆ ಏನಿವೆ ಈಗ ಅರ್ಥ, ಅರ್ಥಗಳು ಅಂದರೆ ವಿಷಯಗಳು, ಇಂದ್ರಿಯ ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಬಂದಿದೆ. ಇಂದ್ರಿಯ ಅರ್ಥ ಅರ್ಥ, ಉದಾಹರಣೆಗೆ ಚಕ್ಷುರಿಂದ್ರಿಯ ಅದಕ್ಕೆ ಅರ್ಥ ಯಾವುದು? ರೂಪ. ಚಕ್ಷುರಿಂದ್ರಿಯ ಅದಕ್ಕೆ ರೂಪ. ಶ್ರೋತ್ರ ಇಂದ್ರಿಯ ಅದಕ್ಕೆ ವಿಷಯ ಏನು? ಶಬ್ದ. ಶಬ್ದ ಶಬ್ದಕ್ಕೆ ಇದಕ್ಕೆ ಶಬ್ದ, ಇದಕ್ಕೆ ರೂಪ, ಇದು ದಾರಿಗೆ ರಸ. ಅದೇ ರೀತಿಯಲ್ಲಿ ಮೂಗಿಗೆ ಘ್ರಾಣ. ಈ ರೀತಿ ಪ್ರತಿಯೊಂದು ಗಂಧ ಏನಾಗಿದೆ, ಪ್ರತಿಯೊಂದು ಕೂಡ ಆಯಾ ಇಂದ್ರಿಯಗಳಿಗೆ ವಿಷಯಗಳು. ಇಲ್ಲಿ ಇಂದ್ರಿಯಗಳು ದೊಡ್ಡವ, ವಿಷಯಗಳು ದೊಡ್ಡವು ಅಂದರೆ ಯಾವ್ದು ದೊಡ್ಡದು? ಈಗ ವಿಷಯಗಳು ದೊಡ್ಡದು ಇಂದ್ರಿಯಗಳಿಗಿಂತ. ಯಾತಕ್ಕೆ? ಇಂದ್ರಿಯಾಭಿಮಾನ ದೇವತೆಗಳಿಂದ ಅರ್ಥಾಭಿಮಾನಗಳು ಶ್ರೇಷ್ಠ. ಅದಕ್ಕೆ ವಿಷಯ ನೋಡಿದ ತಕ್ಷಣ ಯಾಕೆ ಕಳ್ಕೊಂಡು ಹೋಗುತ್ತೆ ಇಂದ್ರಿಯ ಅಂತ ಕೇಳಿದರೆ, ಯಾವ್ದು ಪವರ್ಫುಲ್ ಅದು ಎಳೆಯುತ್ತೆ ಅಂತಾರೆ. ವೀಕ್ ಆಗಿರೋದು ಎಳೆಯಲ್ಲಿ ಪಡುತ್ತೆ. ಇಂದ್ರಿಯಭ್ಯ ಪರಾಹ್ಯ ಅರ್ಥ, ಅನುಭವ ಸಿದ್ಧವಾದ ವಿಚಾರ. ಅದಕ್ಕೆ ಆ ಕಡೆ ನೋಡಬೇಡ ನೋಡಬೇಡ ಅಂತ ನೋಡಿದ್ರೆ ಆ ಕಡೆ ಮನಸ್ಸು ಹೋಗ್ಬಿಡುತ್ತೆ ಅಂತ. ಈ ಅರ್ಥಗಳು ಎಳೆದು ಬಿಡುತ್ತೆ. ಇಂದ್ರಿಯಭ್ಯ ಪರಾಹ್ಯರ್ಥಾಹ. ಇಲ್ಲೂ ಹಾಗೇನೆ, ಶಬ್ದ ದೊಡ್ಡದು ಅರ್ಥ ದೊಡ್ಡದ? ಶಬ್ದ ಇದೆ ಬಟ್ ಉಪಯೋಗ ಯಾವ್ದು? ಶಬ್ದದಿಂದ ಉಪಯೋಗ ಏನು ನಮಗೀಗ? ಅರ್ಥದ್ದು. ಶಬ್ದ ಅರ್ಥಗಳು ಯಾವ್ದು ದೊಡ್ಡದು? ಅರ್ಥ ದೊಡ್ಡದು. ಅದಕ್ಕೆ ಅರ್ಥ ಉಪಯೋಗ, ಶಬ್ದ ಉಪಯೋಗಿಸೋದು ಯಾತಕ್ಕೋಸ್ಕರ? ಅರ್ಥ ಹೇಳೋದಕ್ಕೋಸ್ಕರ. ಸೊ ಅರ್ಥ ಇಂಪಾರ್ಟೆಂಟ್. ಅರ್ಥ ಆಗದೆ ಹೋದರೆ ಓದಿಲ್ಲ ಅಂತ ಬಿಡ್ತಾರೆ, ಹೋಗ್ತಾರೆ. ಬರೀ ಶಬ್ದನೇ ದೊಡ್ಡದಾಗಿದ್ದರೆ ಬಾಯಿ ಪಾಪ ಬಂದುಬಿಟ್ರೆ ದೊಡ್ಡದಾಗ್ಬಿಡ್ತಿತ್ತು. ಅರ್ಥ ಹೇಳಿದ ದೊಡ್ಡದು. ಅದರಿಂದ ಶಬ್ದಕ್ಕಿಂತ ಯಾವ್ದು ದೊಡ್ಡದು? ಈಗ ಅರ್ಥ ದೊಡ್ಡದು. ಅದು ಇದ್ರಿಕ್ಕಿಂತ ಯಾವ್ದು ದೊಡ್ಡದು? ವಿಷಯ ದೊಡ್ಡದು. ಇದ್ರಿಯೇಭ್ಯ ಪರಾಹ್ಯರ್ಥಾಹ. ಅರ್ಥೇಭ್ಯಶ್ಚ ಪರಂ ಮನಃ. ಅರ್ಥಗಳಿಗಿಂತ ಯಾವ್ದು ದೊಡ್ಡದು? ಮನಸ್ಸು ದೊಡ್ಡದು. ಅದಕ್ಕೆ ಇಂದ್ರಿಯಗಳು ಅರ್ಥ ಆ ಕಡೆ ಹೋಯ್ತು. ಮನಸ್ಸಿನ ಎಳಿಲಿಕ್ಕೆ ಬರುತ್ತೆ ಒಂದು ವಾಪಸ್ಸಿಗೆ. ಮನಸ್ಸನ್ನು ಅಲ್ಪ ಮಾಡಿದ್ರೆ ಏನಾಗುತ್ತೀಗ? ಎಳಿಲಿಕ್ಕೆ ಬರುತ್ತೆ. ಯಾಕೆ? ಇಂದ್ರಿಯಗಾಭಿಮಾನಿ ದೇವತೆಗಳು ಅರ್ಥಾಭಿಮಾನಿಗಳು. ಅವರಿಂದ ದೇಷ್ಟ ಮನಸ್ಸಾದ್ರಿಂದಾಗಿನೇ ಮನಸ್ಸು ಕಂಟ್ರೋಲ್ ಇದ್ರೆ ಇಂದ್ರಿಯಗಳನ್ನು ಏನು ಮಾಡಬಹುದು? ಆಗ ನಿಯಂತ್ರಣ ಮಾಡಬಹುದು. ಏನು ಕೊಟ್ಟಿದ್ದಾರೆ ಅದು ಮುಂದೆ? ಈಗಲ್ಲ ಅದು, ಫಸ್ಟ್ ಇದು ಮೊದಲೇ ಅರ್ಥ ಇದೆ ಇಷ್ಟೀಗ. ಆಮೇಲೆ ಅದು ಮುಂದೆ ತಗೊಂಡ್ರೆ ಏನಾಯ್ತು? ಈಗ ಅರ್ಥ ಮನಸ್ಸಿಗಿಂತ ಯಾವ್ದು ದೊಡ್ಡದು? ಮನಸ್ಸತ್ತು ಪರಾಬುದ್ಧಿ. ಮನಸ್ಸು ಆ ಕಡೆಗೆ ಹೋಗಿಬಿಟ್ರೆ ಬುದ್ಧಿ ಇಲ್ಲ ಅಂತಾರೆ. ಸೊ ಮನಸ್ಸಿನ ಕಂಟ್ರೋಲ್ ಮಾಡೋದು ಯಾವುದು? ಬುದ್ಧಿ. ಬುದ್ಧೇರಾತ್ಮ ಮಹಾನ್ ಪರಹ. ಬುದ್ಧಿಗಿಂತ ಯಾರು ದೊಡ್ಡವರು ಅಂತ ಕೇಳಿದ್ರೆ ಮಹಾನ್, ಮಹತ್ತತ್ವ ದೊಡ್ಡದು. ಬುದ್ಧಿಗಿಂತ ಮಹತ್ತತ್ವ ದೊಡ್ಡದು. ಮಹತ ಪರಮ ಅವ್ಯಕ್ತ. ಮಹತ್ತತ್ವಕ್ಕಿಂತ ಯಾವ ದೊಡ್ಡದು? ಅವ್ಯಕ್ತ ತತ್ವ. ಅವ್ಯಕ್ತಾತ್ ಪುರುಷ ಪರಹ. ಅವ್ಯಕ್ತ ತತ್ವಕ್ಕಿಂತ ದೊಡ್ಡದು ಯಾವುದು? ಪುರುಷ. ಪರಮ ಪುರುಷ ದೊಡ್ಡದು. ಅದಕ್ಕಿಂತ ದೊಡ್ಡವರು ಯಾರು ಅಂದರೆ, ಸಾ ಪುರುಷ ನ ಪರಂ ಕಿಂಚಿತ್. ಪುರುಷನಿಂತ ಬೇರೆ ಯಾರೂ ಇಲ್ಲ. ಸಾ ಕಾಷ್ಠ ಸ ಪರಾಗತಿ. ಪುರುಷ ನ ಪರಂ ಕಿಂಚಿತ್ ಅಂದರು ಅಂದರೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತ್. ಸೊ ಪುರುಷ ಇದಕ್ಕೊಟ್ಟು ಯಾರಾದ್ರೆ ಈಗ ನಾರಾಯಣ. ಪುರುಷ ಸೂಕ್ತ ಯಾರು ಸೂಕ್ತ ಆಯ್ತಾಗ? ನಾರಾಯಣ ಸೂಕ್ತ. ಅದಕ್ಕೆ ಪುರುಷೋ ನಾರಾಯಣ ಉಪನಿಷತ್ ಹೇಳುತ್ತೆ. ಏನಂತ? ಪುರುಷ ಅಂದರೆ ನಾರಾಯಣ. ಸೊ ಕಠೋಪನಿಷತ್ತು ಅದಕ್ಕೂ ಏನು ಬಂತೀಗ? ಪೂರ್ತಿ ಸಂವಾದ ಬಂತು. ಒಂದಕ್ಕೊಂದು ಸಮಾಖ್ಯ ಆಯಿತು. ಈಗ ನೋಡಿ, ಇಷ್ಟ ಅಂದರೆ ಪುರುಷ ಸರ್ವೋ ವಿಷ್ಣು ಸರ್ವೋತ್ತಮತ್ವ ಬಂತಿದ್ರಿಂದ. ಏನು ಬುದ್ಧಿ ಇಂದ್ರಿಯ ಅಲ್ಲ. ಮನಸ್ಸಿನ ಮೇಲೆ ಬುದ್ಧಿ ಇದೆ. ಮನಸ್ಸಿನ ಮೇಲೆ ಬುದ್ಧಿ ಇದೆ, ಆದರೆ ಇಂದ್ರಿಯ ಅಲ್ಲ. ಇಷ್ಟು ಒಂದು ಅರ್ಥ ಈಗ. ಸೊ ಇಂದ್ರಿಯಗಳಿಗಿಂತ ವಿಷಯಗಳು, ವಿಷಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಮಹತ್ತತ್ವ, ಅದಕ್ಕಿಂತ ಅವ್ಯಕ್ತ ತತ್ವ, ಅದಕ್ಕಿಂತ ಪುರುಷ ತತ್ವ. ಅದು ಅಲ್ಟಿಮೇಟ್ ಮುಗಿದೋಯ್ತು. 24 ತತ್ವಗಳು ಬಂದು ಅದರೊಳಗೆ. ಆಮೇಲೆ ಒಳಗಿನ ಅರ್ಥ ತಗೊಂಡ್ಬಿಟ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿಗಳು ಶ್ರೇಷ್ಠ. ಅರ್ಥ ಆಯ್ತಾ? ಈಗ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಕಾಷ್ಟ ಅಂದರೆ ಲಿಮಿಟ್ ಅಂತ. ಸಾ ಕಾಷ್ಟ ಸಾ ಪರಾಗತಿ, ಅದು ಅಲ್ಟಿಮೇಟ್ ಲಿಮಿಟ್. ಅಲ್ಲಿ ಮುಗಿದೋಯ್ತು, ಮತ್ತೇನು ಮಾತಾಡೋಂಗಿಲ್ಲ. ಎಂಡ್ ಅಂತ ಅರ್ಥ. ಎಂಡ್ ಸ್ಥಿತಿ ಏನಾಯ್ತು ಈಗ? ಇಂದ್ರಿಯೇಭ್ಯ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿಗಳು ಶ್ರೇಷ್ಠ. ಅರ್ಥಾಭಿಮಾನಿಗಳಿಗಿಂತ ಯಾರು ಶ್ರೇಷ್ಠ? ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ಇಂದ್ರಾದಿ ದೇವತೆಗಳು. ಅರ್ಥಾಭಿಮಾನಿಗಳು ಯಾರು? ಸೌಪರ್ಣಿ, ವಾರುಣಿ, ಪರ್ವತಿ, ತರ, ಮೂರು ಜನ. ಆಮೇಲೆ ಮನೋಭಿಮಾನಿ ಯಾರು? ರುದ್ರ. ಅವ್ರ ಮೇಲೆ ಇದ್ದಾರೆ ಈಗ. ಆದ್ರೆ ಆಮೇಲೆ ಮನಸ್ಸಿಗಿಂತ ಯಾರು ದೊಡ್ಡವರು? ಬುದ್ಧಿ. ಬುದ್ಧಿಗೆ ಸರಸ್ವತಿ ಭಾರತೀಯರು. ಮನಸ್ಸಿಗಿಂತ ಸರಸ್ವತಿ ಭಾರತೀಯರು. ಅವ್ರ ಮೇಲೆ ಯಾರು? ಮಹತ್ತತ್ವ ಬ್ರಹ್ಮವಾಯುಗಳು. ಅವ್ರ ಮೇಲೆ ಯಾರು? ಅವ್ಯಕ್ತ ಮಹಾಲಕ್ಷ್ಮಿ. ಅವ್ರ ಮೇಲೆ ಯಾರು? ನಾರಾಯಣ. ಪೂರ್ತಿ ತಾರತಮ್ಯ ಬಂದೋಯ್ತು. ಆಚಾರ್ಯ ತಾರತಮ್ಯ ಎಲ್ಲಿದೆ ಈಗ? ಸ್ಪಷ್ಟ ಉಪನಿಷತ್ತಲ್ಲಿ. ಅರ್ಥ ಆಯ್ತಾ? ಈಗ ಇಷ್ಟು ಇಂದು ಅಲ್ಲಗಳೆಲ್ಲ ಕೋರಿ ಏನು ಅರ್ಥ ಇಲ್ಲ, ಏನು ತಿಳುವಳಿಕೆನೆ ಇಲ್ಲ. ಇದಕ್ಕೆ ಅರ್ಥ ಬರೆದ ಯಾರು ಕೂಡ ಬೇರೆ ಮತದವರು ಅಭಿಮಾನಿ ದೇವರುಗಳು ಅರ್ಥ ಮಾಡಲೇ ಇಲ್ಲ. ಅರ್ಥ ಮಾಡಬೇಕು. ಯಾತಕ್ಕೆ? ಬ್ರಹ್ಮಸೂತ್ರ ಏನಂತ ಹೇಳಿತು? ಅಭಿಮಾನಿ ವಿಪದೇಶ ಅಧಿಕಾರಣ ಹೇಳಿತು. ಈ ಆಫೀಸ್ಗಿಂತ, ಆ ಡಿ ಸಿ ಆಫೀಸ್ಗಿಂತ ಗೊತ್ತಾಯ್ತು, ಗೌರವರ ಆಫೀಸ್ ದೊಡ್ಡದು. ತಾಲೂಕು ತಹಸೀಲ್ದಾರ್ ಆಫೀಸ್ಗಿಂತ ಡಿ ಸಿ ಆಫೀಸ್ ದೊಡ್ಡದು ಅಂದ್ರೆ ಏನರ್ಥ? ಅವ್ರ ಪವರ್ ಭಾರಿ ಜಾಸ್ತಿ ಅಂತ. ಆಫೀಸ್ ದೊಡ್ಡದು ಬಿಲ್ಡಿಂಗ್ ದೊಡ್ಡದು ಅಂತ ಅರ್ಥ ಅಲ್ಲ. ಕೆಲ ಕಡೆ ಡಿ ಸಿ ಆಫೀಸ್ ಚಿಕ್ಕದಿರ್ಬೋದು, ತಹಸೀಲ್ದಾರ್ ಜೋರಾಗಿರ್ಬೋದು. ಬಟ್ ಅದು ಕೆಪಾಸಿಟಿ, ಅದು ಮುಖ್ಯ ಅಲ್ಲ. ಯಾವ್ದು ಮುಖ್ಯ ಈಗ? ಪವರ್ ಮುಖ್ಯ. ಅದೇ ರೀತಿ ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲೂ ಕೂಡ ಆಫೀಸ್ ದೊಡ್ಡದು ಅಂದರೆ ಆಫೀಸರ್ ಕೆಪಾಸಿಟಿ ಜಾಸ್ತಿ ಅಂತ. ಅಭಿಮಾನಿ ದೇವತೆಗಳಿದ್ರೆ ಮಾತಾಡೋದೇ ಇಲ್ಲ. ಅದು ಬೇರೆ ಯಾರೋ ಅರ್ಥ ಬರಲೇ ಇಲ್ಲ. ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀಕಾರೆ ಬರೀತಾರೆ ವೃತ್ತ ಅಂದ್ರೆ ಅಭಿಮಾನ ದೇವತೆ ಅಂತ. ಎಲ್ಲ ಅಪ್ಲಿಕೇಶನ್ ಇಲ್ಲ ಅದಕ್ಕೆ. ಆಚಾರ್ಯ ಎಲ್ಲಿ ಬರೋದ್ರು ಕೂಡ ಹೇಳ್ತಾರೆ. ಹಾ, ಮಾಡಲಿಲ್ಲ ಅದೇ ಹೇಳಿದ್ದೆ. ಬರೀ ಇಷ್ಟು ಮೇಲ್ನೋಟ ಅರ್ಥ ಮಾಡಿಬಿಟ್ರೆ ಅಷ್ಟೇ. ಕೊಡಗಿನರ್ಥ ಮಾಡಲೇ ಇಲ್ಲ. ಅದಕ್ಕೆ ಶಾಸ್ತ್ರಾರ್ಥ ಆಗ್ತದೆ. ಇದು ಕಾವು ಇಷ್ಟು ಹೇಳೋದಕ್ಕೋಸ್ಕರ ಶಾಸ್ತ್ರಾರ್ಥ ಬೇಕಿಲ್ಲ. ಆ ರೀತಿ ಬಿಲ್ಡಿಂಗ್ ನೋಡಿ ಸೈಜ್ ಹೇಳೋದಾಗಿದ್ದರೆ ಇದರ ಎರಡು ಆಗಿಬಿಡ್ತದೆ ಯಾರ್ಯಾರು ಕೂಡ. ಅರ್ಥ ಆಯ್ತಾ? ಅದು ಸರಿಯಲ್ಲ. ಅದರ ಎಲ್ಲಿ ಬರ್ತಾನೆ ಜೀವ ಈಗ? ಎಲ್ಲಿ ಬರ್ತದೆ? ಕೆಳಗಿದ್ದ ಕೆಳಗೆ. ಹೌದು, ಕೆಳಗೆ ಬರ್ತಾನೆ. ಯಾರು ಕಂಟ್ರೋಲ್ ಮಾಡ್ತಾರೆ? ಇಂದ್ರಿಯ ಇದೆ ಈಗ. ಇಂದ್ರಿಯ ನಮಗೇನಾಗುತ್ತೆ ಈಗ? ಹೆಲ್ಪ್ ಮಾಡುತ್ತೆ ಈಗ. ಇಂದ್ರಿಯ ನಮಗಿಲ್ಲ ಈಗ. ಇಂದ್ರಿಯ ನಮಗಿಲ್ಲ. ಜೀವ ಏನಾಗ್ತಾನೆ ಈಗ? ಸಾಧನೆ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಕಂಟ್ರೋಲ್ ಮಾಡೋದು ಪ್ರಾರ್ಥನೆ ಮಾಡ್ತಾರೆ. ಕಂಟ್ರೋಲ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಇಂದ್ರಿಯಗಳಿಗಿಂತ ವಿಷಯ ದೊಡ್ಡದು. ಮನೋ ನಿಗ್ರಹ ಮಾಡಬೇಕೀಗ. ಮನಸ್ಸು ನಿಗ್ರಹ ಮಾಡ್ಬೇಕಂದ್ರೆ ಏನೋ ರುದ್ರದೇವರನ್ನು ಆರಾಧನೆ ಮಾಡಬೇಕು. ಆಗೇನಾಗುತ್ತೆ? ಅನುಕೂಲ ಮಾಡಿಕೊಡ್ತಾರೆ. ಬಸ್ ನಿಲ್ಲಿಸ್ಬೇಕೀಗ. ಬಸ್ ನಿಲ್ಲಿಸ ನಮ್ಮ ಕೈಲಾಗುತ್ತಾ? ಬಸ್ ನಿಂತು ಅಡ್ಡ ಮೇಲೆ ಹೋಗ್ಬಿಡುತ್ತೆ, ಕೈ ಹಿಡಿತಾರೆ, ಡ್ರೈವರ್ನ ಕೇಳ್ತಾರೆ, ನಿಲ್ಲಿಸ್ಬಿಡುತ್ತೆ, ಹೋಗ್ತಾರೆ. ಹೌದು, ಅದು ಅದಕ್ಕೆ ಇಲ್ಲ. ಅದಿಲ್ಲದೆ ಹೋದರೆ ಸಾಧನೆ ಇಲ್ಲೇ ಇಲ್ಲ. ಇವತ್ತು ಆಧುನಿಕರ ಯೋಗ ಎಲ್ಲ ಮೆಕ್ಯಾನಿಕಲ್ ಯೋಗ. ಅಭಿಮಾನಿ ದೇವತೆಗಳ ಕಾನ್ಸೆಪ್ಟೇ ಇಲ್ಲ ಅವ್ರಿಗೆ. ಅದರಿಂದ ಅರ್ಥ ಇಲ್ಲ. ನಮ್ಮಲ್ಲಿ ಏನಿದೆ ಈಗ? ಅಭಿಮಾನಿ ಕಾನ್ಸೆಪ್ಟ್ ಇದೆ. ಇವ್ರು ಎಷ್ಟು ಕಷ್ಟಪಟ್ಟರು ನಿಲ್ಲಿಸಲಿಲ್ಲ. ಇನ್ನು ಡ್ರೈವರ್ ಕಡೆ ಹೋಗಿದ್ದೆ ನಿಲ್ಲಿಸ್ಬಿಟ್ಟ ತಕ್ಷಣ. ಇವ್ರು ಏನು ಒದ್ದಾಡಿದ ಅಷ್ಟೇ ಬಂತಿವನು. ಅಟ್ಟ ಕಲ್ಲು ಹಾಕಿದ, ಕಲ್ಲು ಹಾಕಿದ್ರೆ ಕೇಸ್ ಹಾಕ್ತಾರೆ. ಇವ್ರ ಮೇಲೆ ಕಲ್ಲು ಹಾಕಿದಂತೆ. ಅಥವಾ ಬಿಡ್ದು ವೆಹಿಕಲ್ ಪುಡಿ ಪುಡಿ ಆಗುತ್ತೆ ಹೊರತು ವೆಹಿಕಲ್ ನಿಲ್ಲೋದು ಬೇರೆ, ಪುಡಿ ಪುಡಿ ಮಾಡೋದು ಬೇರೆ. ಇವನು ಕೇಳಿ ಸಿಂಪಲಾಗಿ ನಿಂತೋಯ್ತು. ಅಭಿಮಾನ ದೇವತೆಗಳನ್ನು ರಿಕ್ವೆಸ್ಟ್ ಮಾಡಿದ ಏನಾಗುತ್ತೆ ಕೆಲಸ? ನಮೋ ಸಾತ್ವಿಕ ದೇವಾ ವಿಷ್ಣು ಹೇಳ್ತಾರೆ, ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವೇ ಮುಗಿದೋಯ್ತಾಗ. ಆ ಪ್ರಾರ್ಥನೆಗೆ ಅರ್ಥ ಬಂತಾಗ. ಆ ಪ್ರಾರ್ಥನೆಗೆ ಅರ್ಥನೇ ಇರ್ತಿರ್ಲಿಲ್ಲ. ಅಭಿಮಾನ ದೇವತೆ ಕಾನ್ಸೆಪ್ಟ್ ಇಲ್ಲದೆ ಹೋಗಿದ್ದಾರೆ. ಆಯ್ತಾ? ಇಲ್ಲಿ ಪೇಪರ್ ಇದೆ, ಟೇಬಲ್ ತೊಗೋಬೇಕಾಗಿದೆ. ಯಾರು ಟೇಬಲ್ ನೋಡ್ತಾರೆ? ಸುಪ್ ತಗೊಳ್ಳ ಅಂತ ತಗೊಳ್ಳಿ ಅಂತಾರೆ ಅಷ್ಟೆ. ಹೇಗೆ ತಗೊಂಡ್ರೆ? ಯಾವನ್ನ ತಗೊಳಕ್ಕೆ ಅಂತ ಕೇಳಿ. ಗೊತ್ತಾಯ್ತಾ? ಅಷ್ಟು ಸಿಂಪಲ್ ಅದು. ಸಾ ಕಾಷ್ಠ, ಕಾಷ್ಠ ಗತಿ, ಎರಡು ಸ್ತ್ರೀಲಿಂಗ ಶಬ್ದಗಳು. ಅದಕ್ಕಾಗಿ ಹಾಲು ಕೂಡ ವಿಶೇಷಕ್ಕೆ ತಕ್ಕಂತೆ ವಿಶೇಷಗಳಿರ್ಬೋದು. ಅದಕ್ಕಾಗಿ ಕಾಷ್ಠ ಅಂತ ಹೇಳಿದ್ರು ಅಷ್ಟೆ. ಆಯ್ತಾ? ಈ ಒಂದು ಸ್ಥಿತಿ ಬಂದಾಗಾಯ್ತು. ಆತ್ಮ ಮಹಾನೀತಿ ಸಾಮಾನಾಧಿಕರಣ್ಯಂ. ಆಚಾರ್ಯ ಇದಕ್ಕೆ ಇಲ್ಲೇನು ಅರ್ಥ ಯಾತಕ್ಕೆ ಬರಲಿಲ್ಲ ಅಂದರೆ ಕಠೋಪನಿಷತ್ ಭಾಷೆಯಲ್ಲಿ ಬರೆದಿದ್ದಾರೆ ಎಲ್ಲ ಕೂಡ. ಪದ್ಮನಾಭತೀರ್ಥರ ವ್ಯಾಖ್ಯಾನ ಅದೆಷ್ಟು ಕೋಟ್ ಮಾಡ್ತಾರೆ. ಟೀಕಾರ್ಯ ಕೋಟ್ ಮಾಡೋದಿಲ್ಲ. ಅದಕ್ಕೆ ಪದ್ಮನಾಭತೀರ್ಥ ಮಾಡಿಬಿಟ್ಟಿದ್ದಾರೆ. ಆಗಲೇ ಗುರುಗಳು ಮಾಡಿಬಿಟ್ಟಿದ್ದಾರೆ ಅಂದರೆ ಮತ್ತೆ ಮಾಡಲಿಕ್ಕೆ ಹೋಗಲಿಲ್ಲ. ಪದ್ಮನಾಭತೀರ್ಥ ಟೀಕಾ ಇದೆ ಇದಕ್ಕೆ. ದಶಪ್ರಗಣಗಳು ಪದ್ಮನಾಭತೀರ್ಥ ಅದು ಪ್ರಿಂಟು ಆಗಿದೆ. ಪದ್ಮನಾಭತೀರ್ಥ ಟೀಕಾಗಳು ಎಲ್ಲದಕ್ಕೂ ಪ್ರಿಂಟ್ ಆಗಿದೆ. ಉಪಶಕ್ತಿ ಇಲ್ಲ ಇದಕ್ಕೆ, ದಶಪ್ರಕರಣಗಳಿಗೆ. ದಶಪ್ರಕರಣ ಅದಕ್ಕೆ ಉಪಶಕ್ತಿ ಅವ್ರು ಬರೋದಿಲ್ಲ ಅದರಿಂದ ಇಲ್ಲಿ ಕೋಟ್ ಮಾಡಿಬಿಡ್ತಾರೆ. ಟೀಕಾರ್ಯರು ಆಚಾರ್ಯ ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಅವ್ರು ಹೇಳೋದಿಲ್ಲ ಅಷ್ಟೇ. ಕೆಲವೆಲ್ಲ ಹಿಂದಿನವರು ಮೀಸಲಿಟ್ಬಿಡ್ತಾರೆ. ಅದು ಹೇಳಿದ್ರೆ ಮತ್ತೆ ನಾವು ಮಾಡಬೇಕಾಗಿಲ್ಲ ಅಂತ. ಆತ್ಮ ಮಹಾನಿತಿ ಸಾಮಾನಾಧಿಕರಣ್ಯಂ ನಪರಂ ಕಿಂಚಿತ್ ಕಿಂತು ಸಾ ಕಾಷ್ಠ ಸಯೇವ ಅವಧಿ. ಅವಧಿ ಅಂದರೆ ಲಿಮಿಟ್ ಅಂತ. ಕುತ ಏತತ್ ಸಾ ಪರಾಗತಿ. ಹರಿರೇವ ಪರ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಪಾತೃ ಗತಿ. ಈ ಶಬ್ದನೂ ಇಲ್ಲಿ ಬಂತು. ತಾರತಮ್ಯ ಹರಿರೇವ ಪರ ಪುರುಷಾನ್ನ ಪುರುಷ ಪರ ಹರಿರೇವ ಪರ ಹರಿರೇವ ಗುರು. ಪುರುಷ ಪರ ಅಂದರೆ ಹರಿರೇ ಹರಿಹಿ ಪರ ಪುರುಷ ಪರ ಪುರುಷ ನಾರಾಯಣ. ಈ ರೀತಿ ಸ್ಪಷ್ಟವಾಗಿ ವಿಷಯ ಗೊತ್ತಾದಂತೆ ಆಯಿತು. ಗಮ್ಯತೆ ಇತಿ ಗತಿ ಏವಂ ಸರ್ವಶಾಸ್ತ್ರೈ ಪ್ರತಿಪಾದ್ಯತೆ ಇತ್ಯಾಹ. ಈ ರೀತಿ ಎಲ್ಲ ಶಾಸ್ತ್ರಗಳಲ್ಲೂ ಬಂದಿದೆ. ಉಪನಿಷತ್ತುಗಳು ಅಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳಲ್ಲೂ ಬಂದಿದೆ ಅಂತ ಹೇಳೋದಕ್ಕೋಸ್ಕರ ಏನು ಕೋಟ್ ಮಾಡ್ತಾರೆ? ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ. ಇದು ಬ್ರಹ್ಮಸೂತ್ರ. ಭೂಮ್ನಃ ಕ್ರತುವಜ್ಜಾಯಸ್ತ್ವಂ ತಥಾತ ದರ್ಶಯತಿ ಓಂ. ಓಂ ಭೂಮ್ನಃ ಕ್ರತುವಜ್ಜಾಯಸ್ತ್ವಂ ತಥಾತ ದರ್ಶಯತಿ ಓಂ. ಭೂಮ್ನಃ, ಭೂಮ ಅಂದರೆ ಭೂಮಗುಣ ಅಂತ ಅರ್ಥ. ಭೂಮಗುಣ ಅಂದರೆ ಪೂರ್ಣ ಗುಣ. ಪೂರ್ಣ ಗುಣ ಎಲ್ಲ ಎಷ್ಟೇ ಗುಣ ಇರ್ಬೋದು, ಪೂರ್ಣತ್ವ ಇಲ್ಲ ಅಂದರೆ ಏನಾಯ್ತು ಅಲ್ಲಿಗೆ? ಹೋಯ್ತಲ್ಲಿ ಜ್ಞಾನಪೂರ್ಣ, ಆನಂದಪೂರ್ಣ, ಎಲ್ಲವೂ ಪೂರ್ಣ ಪೂರ್ಣ ಪೂರ್ಣ. ಪೂರ್ಣಾತ್ ಪೂರ್ಣ ಮುದಚ್ಚತೆ, ಪೂರ್ಣ ಮದ ಪೂರ್ಣ ವಿಧಂ. ಅದಕ್ಕಿಂತ ದೊಡ್ಡ ಗುಣ ಇನ್ನೊಂದಿಲ್ಲ. ಅದಕ್ಕೆ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ. ಉದೀರ್ಣ ಅಂದರೆ ಪೂರ್ಣ. ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ನೆನ್ಪಿಟ್ಕೊಂಡಿರ್ಬೇಕು. ಭೂಮಗುಣ ಅತಿ ಶ್ರೇಷ್ಠವಾದ ಗುಣ. ಹೇಗೆ ಅಂದರೆ ಕೃತುವತ್ ಜಾಯಸ್ತು. ಯಾವುದೇ ಕರ್ಮಗಳಲ್ಲಿ ಯಜ್ಞ ಶ್ರೇಷ್ಠ, ಕರ್ಮಗಳಲ್ಲಿ ಯಜ್ಞ ಶ್ರೇಷ್ಠ ಹೇಗೋ ಗುಣಗಳಲ್ಲಿ ಭೂಮಗುಣ ಶ್ರೇಷ್ಠ ಅಂತ ಬ್ರಹ್ಮಸೂತ್ರ. ತಥಾಚ ದರ್ಶಯತಿ ಭೂಮ ಪುರುಷ ಪರಮಾತ್ಮ ಪೂರ್ಣ. ಅಂದರೆ ಪೂರ್ಣತ್ವ ದೇವರಲ್ಲಿ ಬಂದ ಮೇಲೆ ಏನಾದ? ಆತ ಗುಣಪೂರ್ಣನಾದ, ಸರ್ವೋತ್ತಮನಾದ, ಎಲ್ಲ ಆಯಿತು. ಅದು ತತ್ವವಾದ. ಅದು ಬಿಟ್ಬಿಟ್ಟು ನೀವು ಏನೇನು ಹೇಳಿದ್ರೆ ಏನರ್ಥ ಇದಕ್ಕೆ ಅಂತ ತಿಳಿಸಿದ್ರು. ನೀವು ವೇದ ಯಾಕೆ ಕೋಟ್ ಮಾಡ್ತೀರಿ ಅಂದರೆ ವೇದ ಒಪ್ಪಿದ್ದೀನಿ ಹೇಳಿದ್ದೀರಿ. ನೀವೀಗ ವೇದ ಒಪ್ಪಿದ್ದೀನಿ ಅಂತ ಹೇಳಿ ವೇದ ಕೋಟ್ ಮಾಡ್ತೇವೆ ಅಷ್ಟೇ. ಅರ್ಥ ಆಯ್ತಾ? ಬೌದ್ಧರು ಮುಂದೆ ಅವೆಲ್ಲ ಕೋಟ್ ಮಾಡೋದಿಲ್ಲ ನಾವು. ಯಾರ ಮುಂದೆ ಕೋಟ್ ಮಾಡ್ತೇವೆ? ಯಾವುದನ್ನು ಯಾರು ಒಪ್ಪಿರ್ತಾರೋ ಅವ್ರ ಮುಂದೆ ಕೋಟ್ ಮಾಡಿದ್ರೆ ಸರಿ ಹೋಯ್ತು. ಸರ್ವಗುಣೇಶು ಭೂಮಗುಣಸ್ಯ ಜಾಯಸ್ವ ಮುಖ್ಯತೋ ವೇದ ಪ್ರತಿಪಾದ್ಯತ್ವ ಇತಿ ಸೂತ್ರಾರ್ಥೋ ಅತ್ರ ಅಭಿಪ್ರೇತ. ಸೊ ಭೂಮಗುಣವೇ ವೇದ ಪ್ರತಿಪಾದ್ಯ ಅಂತ. ಅದಿರೋದು ನಾರಾಯಣನಲ್ಲಿ. ಯಾವ ಶ್ರುತಿ? ಶ್ರುತಿ ಅಲ್ಲ ಅದು, ಶ್ರುತಿ ಅಲ್ಲ, ಬ್ರಹ್ಮಸೂತ್ರ ಅದು. ಇದಿಷ್ಟು ಬ್ರಹ್ಮಸೂತ್ರ, ಇದಿಷ್ಟು ಕೂಡ ಮೂರನೇ ಅಧ್ಯಾಯದಲ್ಲಿ ಬರೋ ಸೂತ್ರ ಇದು. ಗೊತ್ತಾಯ್ತಾ? ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ. ಬ್ರಹ್ಮಸೂತ್ರ ಒಪ್ಪಿದ್ದಾನೆ, ಭಾಷೆ ಬರೆದ್ರೆ ಅದರಿಂದ ಬ್ರಹ್ಮಸೂತ್ರ ಒಪ್ಪಿದ್ದಾರೆ. ಉಪನಿಷತ್ತು ಬರೆದ್ರೆ ಅದನ್ನು ಒಪ್ಪಿದ್ದಾರೆ. ಗೀತಾ ಭಾಷೆ ಬರೆದ್ರೆ ಮೂರು ಪ್ರಸ್ಥಾನದಲ್ಲೂ ಬಂದಿದೆ. ಪ್ರಸ್ಥಾನತ್ರಯ ಕೋಟ್ ಮಾಡಿದ್ರು ಆಚಾರ್ಯರಿಗೆ. ಮೂರು ಪ್ರಸ್ಥಾನಕ್ಕವರು ಭಾಷ್ಯ ಬರೆದಿರೋದ್ರಿಂದ ಮೂಲ ಗ್ರಂಥ ಒಪ್ಪಿದ್ದೀರಿ ಅಂದಮೇಲೆ ಅದರಲ್ಲಿ ವಾಕ್ಯಗಳಿದೆ, ನೀವು ಬೇರೆ ಅರ್ಥದಲ್ಲಿ ತಪ್ಪು ಅರ್ಥ ಮಾಡಿದ್ದೀರಿ ಅಂತ ಅರ್ಥ. ಹೌದಲ್ಲ, ಸೊ ಮೂರು ಕೋಟ್ ಮಾಡಲಿಕ್ಕೆ ಕಾರಣ ಪ್ರಸ್ಥಾನತ್ರಯವನ್ನು ಕೋಟ್ ಮಾಡದಂತೆ ಆಯಿತು. ಸರ್ವಗುಣೇಶು ಗೂಮಗುಣಸ್ಯ ಜಾಯಸ್ತ್ವಂ ಮುಖ್ಯತೋ ವೇದ ಪ್ರತಿಪಾದ್ಯತ್ವಮಿತಿ ಸೂತ್ರಾರ್ಥೋ ಅಭಿಮತಃ. ಸೊ ಇಲ್ಲ ಸೂತ್ರ ಕೋಟ್ ಮಾಡಿ ಅರ್ಥ ಬರೆಯಲಿಲ್ಲ, ಭಾಷೆಯಲ್ಲಿ ಬರೆದಿದಾರಲ್ಲ ಅದಕ್ಕೆಲ್ಲಕ್ಕೆ ಹೋಗ್ಲಿ. ಇತಿ ವಿಷ್ಣು ಸರ್ವೋತ್ತಮತ್ವಮೇವ ಸರ್ವಶಾಸ್ತ್ರಾರ್ಥತ್ವೇನ ಭಗವತ ಶ್ರುತ್ಯಾಚ ಅಭಿಹಿತಂ. ಇತಿ ಈ ರೀತಿಯಾಗಿ ವಿಷ್ಣು ವಿಷ್ಣುವಿನ ಸರ್ವೋತ್ತಮತ್ವಂ ಏವ ಸರ್ವೋತ್ತಮತ್ವವೇ ಶಾಸ್ತ್ರಾರ್ಥತ್ವೇನ ಶಾಸ್ತ್ರ ತಾತ್ಪರ್ಯ ಅನ್ನುವುದಾಗಿ ಭಗವತ ಶ್ರುತ್ಯಾಚ ಅಭಿಹಿತಂ ಭಗವತ ವೇದವ್ಯಾಸ ದೇವರಿಂದ ಶ್ರುತ್ಯ ಕಠೋಪನಿಷತ್ತಿನಾದ ವೇದವಾಕ್ಯಗಳಿಂದ ಅಭಿಹಿತಂ ಅಂದ್ರೆ ಮುಕ್ತಂ ಅಂತ ಹೇಳಲ್ಪಟ್ಟಿದೆ. ನೀವು ಹೇಳಿದ್ದು ಆಧಾರರಹಿತವಾದ ಮಾತುಗಳು, ಮತ್ತು ಸುಮ್ಮನೆ ಹೇಳಿದ್ರೆ ಬರೀ ಯುಕ್ತಿ ವಿರುದ್ಧವಾದ ಮಾತುಗಳು. ಯುಕ್ತಿ ಕೊಟ್ಟು ಮಾತಾಡಿದರೆ ಪ್ರತ್ಯುಕ್ತಿ ಕೊಟ್ಟಿದ್ದೇವೆ, ಆಧಾರ ಒಂದು ನಿಮಗಿಲ್ಲ. ನಾವು ಯುಕ್ತಿಯನ್ನು ಖಂಡನೆ ಮಾಡಿದರೆ ಯುಕ್ತಿ ನಮ್ಮ ಕಡೆ ಆಯಿತು, ಇಷ್ಟೆಲ್ಲ ಶ್ರುತಿ ಸ್ಮೃತಿಗಳು ನಮ್ಮ ಕಡೆ ಇದೆ. ಇದರಿಂದ ಸ್ಪಷ್ಟ ಗೊತ್ತಾಯ್ತು, ಇಷ್ಟು ಓದಿದ ಮೇಲೆ ಒಂದು ಗ್ರಂಥಕ್ಕೇನೆ ಏನಾಗಿಬಿಡುತ್ತೆ ಅಲ್ಲಿಗೆ ಈಗ ಅದ್ವೈತ ಮತದ ಬಗ್ಗೆ ಎಂದೆಂದು ಆಧಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿ ಅದು ವಿಷ್ಣು ಸರ್ವೋತ್ತಮತ್ವಮೇವ ಶಾಸ್ತ್ರಾರ್ಥತ್ವೇನ ಭಗವತಾ ಶ್ರುತ್ಯಾಚ ಅಭಿಹಿತಂ ಮುಂದೆ ಹೇಳ್ತಾರೆ. ಕೊನೆಯ ಭಾಗ ಈಗ ಮುಗಿತು. ಏವಂ ಪ್ರಕರಣಾರ್ಥಂ ಉಪಪಾದ್ಯ ತಸ್ಯ ಪ್ರಯೋಜನ ಮಾಹಾ. ಇಷ್ಟೊತ್ತು ಪ್ರಕರಣಾರ್ಥಂ ಪ್ರಕರಣಾರ್ಥಂ ಅಂದ್ರೇನು, ಈ ಪ್ರಕರಣದ ಮಾಯಾವಾದ ಖಂಡನದ ಒಟ್ಟು ತಾತ್ಪರ್ಯ ಏನು ಅಂದರೆ ವಿಷ್ಣು ಸರ್ವೋತ್ತಮತ್ವವೇ ಆಗಿದೆ. ಇದರಲ್ಲಿ ತಾತ್ಪರ್ಯ ಬಂತು. ಇಷ್ಟಿರೋ ಏನು ಉಪಯೋಗ? ತಸ್ಯ ಪ್ರಯೋಜನ ಮಾಹಾ. ಇದ್ರ ಏನು ಉಪಯೋಗ ಎಷ್ಟು ತಿಳ್ಕೊಂಡಿದ್ದಕ್ಕೆ? ಮಾಯಾವಾದ ಖಂಡನ ಓದಿದ್ದಕ್ಕೆ ಏನಪ್ಪ ಉಪಯೋಗ ಅಂದರೆ, ಇತಿ ಸರ್ವಜ್ಞ ಮುನಿನ ಮಾಯಾವಾದ ತಮೋಖಿಲಂ ನಿರಸ್ತಂ ತತ್ವವಾದೇನ ಸತಾಂ ಸಂಶಯನುತ್ತಯೇ. ಇತಿ ಹೀಗೆ ಸರ್ವಜ್ಞ ಮುನಿನ ಮಾಯಾವಾದ ತಮಃ ಅಖಿಲಂ ಸರ್ವಜ್ಞ ಮುನಿನ ಪೂರ್ಣಪ್ರಜ್ಞ ಸರ್ವಜ್ಞ ಜಿಕೊಟ್ಟು ಪೂರ್ಣಪ್ರಜ್ಞ ಪೂರ್ಣಪ್ರಜ್ಞರಿಂದ ಸರ್ವಜ್ಞಶ್ಚಾಸೋ ಮುನಿಶ್ಚ ಸರ್ವಜ್ಞ ಮುನಿ. ಮುನಿ ಶಬ್ದ ಕೇಳಿದೆ. ಓಂಕಾರೋ ವಿದಿತೋವೇನ ಸಮುನಿರ್ ನೇತಾರೋ ಜನಃ. ಒಂದು ಓಂಕಾರದಲ್ಲಿ ಅನಂತ ವೇದಾರ್ಥ ತುಂಬಿದೆ ಅಂತ ಉಪಾಸನೆ ಮಾಡೋರಿರ್ತಾರಲ್ಲ ಅವರು ಮುನಿಗಳು, ಆಚಾರ್ಯರು ಅಂಥವರು. ಸರ್ವಜ್ಞಶ್ಚಾಸೋ ಮುನಿಶ್ಚ ಸರ್ವಜ್ಞ ಮುನಿ ತೇನ ಸರ್ವಜ್ಞ ಮುನಿನ ಸರ್ವಜ್ಞ ಮುನಿಗಳಾದ ಶ್ರೀಮದ್ ಆಚಾರ್ಯರಿಂದ ಅಖಿಲಂ ಮಾಯಾವಾದ ತಮಃ ಮಾಯಾವಾದ ಎಂಬ ಕತ್ತಲೆ ಮಾಯಾವಾದ ಎಂಬ ಕತ್ತಲೆ ಅಖಿಲಂ ಸಂಪೂರ್ಣವಾಗಿ ನಿರಸ್ತ ಪರಿಹಾರ ಆಯಿತು. ಮಾಯಾವಾದ ಕತ್ತಲೆ ಅದು ಪೂರ್ತಿಯಾಗಿ ಹೊರಟೋಯ್ತು. ಹೇಗೆ ಪರಿಹಾರ ಮಾಡಿದಿರಿ ಅಂದರೆ ತತ್ವವಾದೇನ. ಮಾಯಾವಾದಕ್ಕೆ ಆಪೋಸಿಟ್ ಯಾವುದು? ತತ್ವವಾದ. ಎಲ್ಲವೂ ಮಾಯೆ ಅವ್ರ ವಾದ, ಎಲ್ಲವೂ ಸತ್ಯ ನಮ್ಮ ವಾದ. ಗೊತ್ತಾಯ್ತಾ? ಮಾಯಾವಾದ ಸುಳ್ಳು ಎಂಬ ವಾದ, ತತ್ವವಾದ ಸರಿ ಎಂಬ ವಾದ. ಅಷ್ಟೇ ರಿಯಲಿಸ್ಟಿಕ್ ಫಿಲಾಸಫಿ. ಅದೇನದು? ನಿಯಲಿಸ್ಟಿಕ್ ಫಿಲಾಸಫಿ. ಏನು ಇಲ್ಲ ಅಂತ ಹೇಳಿ ಅದು ಹೇಳಿದರೆ ಕಂಡು ಸರಿಯಾದ ಶಾಸ್ತ್ರ ಪ್ರಮೇಯಗಳೆಲ್ಲ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಯಾವಾದಕ್ಕೆ ಆಪೋಸಿಟ್ಟು ತತ್ವವಾದ. ತತ್ವವಾದೇನ ನಿರಸ್ತಂ. ತತ್ವವಾದದ ಮೂಲಕವಾಗಿ ಮಾಯಾವಾದ ಸಂಪೂರ್ಣವಾಗಿ ಖಂಡಿತವಾಯಿತು. ಇದನ್ನು ಮಾಡಿದ್ದೀರಿ, ಅದು ಎಷ್ಟು ಜನ ಕನ್ವರ್ಟ್ ಆಗಿದ್ದಾರೆ ಅಂತ ಕೇಳಿದರೆ ಎಲ್ಲರೂ ಹೇಳೋದಕ್ಕೆ ಹೋಗೇ ಇಲ್ಲ. ಸತಾಂ ಸಂಶಯ ಅನ್ನಿಸ್ತಾಯಿ. ಸಜ್ಜನರಿಗೆ ಸಂಶಯ ಪರಿಹಾರ ಮಾಡಕ್ಕೆ ಬರೆದಿದ್ದೇವೆ ಹೊರತು ಕನ್ವರ್ಟ್ ಮಾಡಕ್ಕೆ ಬರೆದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಕನ್ವರ್ಟ್ ಮಾಡಕ್ಕೆ ಹೊರಟಿದ್ರೆ ಜಗತ್ತನ್ನೇ ಕನ್ವರ್ಟ್ ಮಾಡ್ಬೋದಾಗಿತ್ತು. ಗೊತ್ತಾಯ್ತಾ? ಆ ಉದ್ದೇಶ ಅವರಿಗಿಲ್ಲ. ಏನಿದೆ ತಿಳಿಸ್ಬೇಕು, ಸಜ್ಜನರಿಗೆ ತಿಳಿಸ್ಬೇಕಷ್ಟೇ. ಇದು ಅರ್ಥ ಮಾಡ್ಕೊಂಡು ನಮ್ಮ ಮಹಾಮೂರ್ಖರು ಬರೆದವರಿದ್ದಾರೆ ಏನಂತ, ಆಚಾರ್ಯಗೇನೆ ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಅದೇ ಎಲ್ಲರೂ ಕನ್ವರ್ಟ್ ಮಾಡಕ್ಕೆ ಆಗಲಿ, ಕನ್ವರ್ಟ್ ಮಾಡಕ್ಕೆ ಬಂದೇ ಇಲ್ಲ ಅಂತ ಅವ್ರಿಗೆ ಸತಾಂ ಸಂಶಯ ಅನ್ನುತ್ತೆ. ಸಜ್ಜನರು ಬರೋ ಸಂಶಯ ತೆಗೆದಾಕಿ ಬಂದಿದ್ದೆ ಹೊರತು ಕನ್ವರ್ಟ್ ಮಾಡಿದಾಗ ಬಂದಿಲ್ಲ. ಇನ್ನು ರಾಜ್ಯ ಬಲಾತ್ಕಾರ ರಾಜ್ಯ ಆಡಿಸ್ಬೇಕಾ? ಭೀಮನಾಗ ಆಡಿಸಿದ್ದಾರೆ ಈಗಾಗಲೇ. ಆ ಭೀಮಸೇನ ರಾಜ್ಯರು ಒಬ್ಬ ವೈಷ್ಣವರಿಲ್ವಂತೆ. ಸರ್ವಾನ ಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ. ಧರ್ಮರಾಜ ರಾಜ ಭೀಮಸೇಂದ್ರರು ಯುವರಾಜ, ಇವ್ರ ಹೆಸರಿಗೆ ರಾಜ, ಇವರು ಆಡ್ತಿರೋದು ಇವರೇ. ಒಬ್ಬ ಅವೈಷ್ಣವ ಇದ್ದಾರೆ ರಾಜ್ಯದೊಳಗೆ. ಅರ್ಥ ಆಯ್ತಾ? ಒಂದು ರಾಮರಾಜ್ಯ ಹೇಗಿತ್ತು ಹಾಗಿತ್ತು. ಸೊ ಫಿಸಿಕಲಿ ಮಾಡಕ್ಕೆ ಕೊಟ್ಟು ಹಾಗೆ ಮಾಡ್ತಾರೆ. ಅವ್ರು ಉಪದೇಶ ಮಾಡೋಕ್ಕೆ ಎಲ್ರಿಗೂ ಮಾಡೋದು. ಉಪದೇಶ ಯಾರಿಗೆ? ಯೋಗ್ಯರಿಗೆ ಮಾತ್ರ. ಅದು ಯೋಗ್ಯರಿಗೆ ಬರೆದಿದ್ದೇವೆ ಅಷ್ಟೇ. ಅವು ಯೋಗ್ಯರಿಗೆ ತಿಳಿದು ಅರ್ಥ ಮಾಡಿಕೊಂಡ್ರೆ ಸಂಶಯ ಹೋಗುತ್ತೆ ಅವರಿಗೆ. ಯಾರಿಗೆ ಸಂಶಯ ಹೋಗೋದಿಲ್ಲ ಅಥವಾ ಓದೋದೇ ಇಲ್ಲ ಅವ್ರು ಯಾರವರು? ಯೋಗ್ಯರೇ ಅಲ್ಲ. ಕಣ್ಣಿದ್ದವ್ರಿಗೆ ರೂಪಜ್ಞಾನ ಯಾರಿಗೆ ಕೊಡ್ತಾರೆ? ಸೊ ನೋಡುವಂತ ಯಾರಿಗೆ ಹೇಳ್ತಾರೆ? ಯಾರೋ ನೋಡೋನು ಹೇಳ್ತಾರೆ. ಯಾರು ಹೇಳ್ತಾರೆ? ಸ್ವಾಮಿ ಕಣ್ಣೇ ಇಲ್ಲ ಅವನಿಗೆ ಅಂತೇಳಿ. ಓ ಸಾರಿ ಅಂತ ಹೋಗ್ಬಿಡ್ತಾರೆ. ನೋಡೋ ನೋಡೋ ಅಂತ ಇವನು ನೋಡ್ತಾನೆ ಇಲ್ಲ, ಭಾರಿ ಕಷ್ಟಪಡ್ತಿದ್ದಾನೆ. ಯಾರು ಕಣ್ಣೇ ಇಲ್ಲ ಅಂತ ಹೇಳ್ತಾರೆ? ಕಣ್ಣಿಲ್ದವನಿಗೆ ರೂಪಜ್ಞಾನ ಕೊಡ್ಲಕ್ಕೆ ಹೋಗೋದು ಜಾಡತನ ದಡತನನ ದಡತನ. ಅದಕ್ಕೆ ಆಚಾರ್ಯ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಅಂಥವ್ರು ಹೇಳೋಕ್ಕೆ ಹೋಗಲೇ ಇಲ್ಲ. ಹೇಳ್ತಿರೋದು ಯಾರಿಗಿದು? ಸಜ್ಜನರಿ ಮಾತ್ರ. ಸಜ್ಜನರಿಗೆ ಏನಿದೆ ಈಗ? ಕಣ್ಣಿದೆ. ಏನು ನೋಡೋ ಕಣ್ಣಿದೆ? ದೇವ್ರು ನೋಡೋ ಕಣ್ಣಿದೆ. ಅವ್ರಿಗೆ ಹೇಳ್ತಾರೆ ಹೊರತು ಉಳಿದವರಿಗೆಲ್ಲ. ಐ ಸ್ಪೆಷಲಿ ಸ್ಪೆಕ್ಸ್ ಯಾರಿಗೆ ಕೊಡಬೇಕು ಇವತ್ತೆ? ಕಣ್ಣಿರೋನಿಗೆ. ಕಣ್ಣಿಲ್ಲವನಿಗೆ ಜೊತೆ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ. ಅದರಿಂದ ಇವೆಲ್ಲ ಏನಿವು? ಕಣ್ಣುಗಳು ಕನ್ನಡಕ ಇದ್ದಾಗ. ಈ ಕಣ್ಣಿರೋರಿಗೆ ವರ್ಕ್ ಮಾಡುತ್ತೆ, ಬೇರೆ ವರ್ಕ್ ಮಾಡೋದಿಲ್ಲ. ಇವೆಲ್ಲ ಸ್ವರೂಪ ಯೋಗ್ಯತೆ ಇರಬೇಕು. ಸತಾಂ ಸಂಶಯ ನುತ್ತಯೇ ಹಿಂದೆ ಹೇಳಿದ್ದಾರೆ ಸಜ್ಜನರು ಯಾರು ಅಂದರೆ ಅಂತ ಹೇಳಿದರು. ಏನಂತ ಹೇಳಿದ್ರು? ವಿಷ್ಣು ಭಕ್ತಿರ್ಗಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ, ವಿಷ್ಣು ಭಕ್ತರಿಗೆ ಹೇಳಿದ್ದು ಅಂತ ಅರ್ಥ. ಸಜ್ಜನ ಶಬ್ದಕ್ಕೆ ಏನರ್ಥ? ವಿಷ್ಣು ಭಕ್ತರಿಗೆ. ಇನ್ನು ಸತಾಂ ಸಂಶಯ ಎನ್ನುತ್ತಯೇ ಇದೆ. ಧರ್ಮ ಪ್ರೋಜ್ಯತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ, ಅದು ಅರ್ಥ ಹೇಳಿದ್ದಾರೆ. ಸಜ್ಜನರು ಯಾರು ಅಂದರೆ ಮಾತ್ಸರ್ಯಾದಿ ದೋಷ ಬಿಟ್ಟವರೇ ಸಜ್ಜನರು. ಅವರಿಗೆ ಹೇಳಿದ್ದೆ ಹೊರತು ಗಂಡವರಿಗೆಲ್ಲ ಹೇಳಿದ್ದಲ್ಲ. ಇದು ಸರ್ವಜ್ಞ ಮುನೀನ ಮಾಯಾವಾದ ತಮೋಖಿನಂ ನಿರಸ್ತಂ ತತ್ವವಾದೇನ ಸತಾಂ ಸಂಶಯ ಎನ್ನುತ್ತಯೇ. ವರ್ಲ್ಡ್ ಕಾನ್ಫರೆನ್ಸ್ ಇನ್ ಸೈನ್ಸ್ ಅಂತ ಹಾಕಿತ್ತು. ವರ್ಲ್ಡ್ ಕಾನ್ಫರೆನ್ಸ್ ಹೋಗಿ ಇವನು ಯಾರೋ ಹೊಲಕ್ಕೆ ಹೋಗ್ತಾನೆ. ವರ್ಲ್ಡ್ ಅಂತ ಒಡಿ ಬಿಡಿ, ನಿನಗಲ್ಲ ಸೈನ್ಸ್ನವ್ರಿಗೆ ಮಾತ್ರ ವರ್ಲ್ಡ್ ಕಾನ್, ನಿನಗಲ್ಲ ಇದೆಲ್ಲ ಕೂಡ. ಅದು ತಪ್ಪು ಅಂತ ಯಾರು ಕರೀತಾರ? ಯಾರು ಕರೆಯೋದಿಲ್ಲ. ಇವ್ರು ಹೋಗಿ ಕೇಸ್ ಹಾಕಿದ್ರು ಕೂಡ ಯಾಕೆ ಹೋಗಿದ್ದು ಇವನ್ನೇ ಕೇಳ್ತಾರೆ ಅಷ್ಟೇ ಹೊರತು ಯಾಕೆ ಬಿಡಲಿಲ್ಲ ಅಂತ ಕೇಳೋದಿಲ್ಲ. ಈಗ ಯಾರಿಗೆ ಲಿಮಿಟ್ ಆಗಿದೆ ಅದು? ಹೆಸರು ವರ್ಲ್ಡ್ ಕಾನ್ಫರೆನ್ಸು, ಬಟ್ ವರ್ಲ್ಡಲ್ಲಿರೋ ಸೈಂಟಿಸ್ಟಿಕ್ ಕಾನ್ಫರೆನ್ಸ್ ಹೊರತು ಇವ್ರು ಕಂಡವರಿಗೆಲ್ಲ ಅಲ್ಲ. ಇದು ಅಷ್ಟೇ ಫಿಲಾಸಫಿ ಜಗತ್ತಿಗೆ. ಯಾರ ಜಗತ್ತಿಗೆ ಇದು? ಜ್ಞಾನಿಗಳಾದ ಸಜ್ಜನರ ಜಗತ್ತಿಗೆ ಹೊರತು ಕಂಡವರಿಗೆಲ್ಲ ಹೇಳಿದ್ದಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲರಿಗೂ ಅಂಬೋದು ಹೌದು, ಎಲ್ಲರಿಗೆ ಅಲ್ಲ ಅಂಬೋದು ಹೌದು. ಎಲ್ಲರಿಗೂ ಅಂದರೆ ಯೋಗ್ಯರಿಗೆಲ್ಲ ಅಂತ ಹೌದು, ಎಲ್ಲರಿಗೆಲ್ಲ ಅಂದರೆ ಅಯೋಗ್ಯ ಸೇರಿಲ್ಲ ಅಂತ. ಹೀಗೆ ತಿಳ್ಕೊಂಡಾಗ ನಮ್ಮ ಸಂಶಯ ಬರೋದೇ ಇಲ್ಲ. ಸತಾಂ ಸಂಶಯ ನುತ್ತಯೇ ಅನ್ಯಥಾ ಹಿ ವಿಪ್ರತಿಪತ್ತೇ ಹೇ ಸಂಶಯೋ ಭವತಿ. ಗ್ರಂಥ ಬರೆದೇ ಹೋಗಿದ್ರೆ ವಿಪ್ರತಿಪತ್ತಿ ಬರೋದು. ಸುಮ್ಮನೆ ಹೇಳಿಬಿಟ್ಟಿದ್ರೆ ಅವರು ಆ ವೇದಗಳನ್ನೆಲ್ಲ ಪರಮಾತ್ಮೈಕ್ಯ ಪರ ಅಂತ ಹೇಳ್ತಾರೆ, ನೀವು ನಾರಾಯಣ ಪರ ಅಂತ ಹೇಳ್ತೀರಿ, ಹೇಗೆ ನಂಬಬೇಕು ಅಂತ ಸಂಶಯ ಬಂದ್ಬಿಡ್ತಿತ್ತು ಅಷ್ಟೇ. ಇಷ್ಟೆಲ್ಲ ಹೇಳಿದ ಮೇಲೆ ಆಯ್ತು, ಈಗ ಸಂಶಯ ಹೊರಟೋಯ್ತು. ಸಂಶಯ ನುತ್ತಯೇ, ಸಂಶಯ ನುತ್ತಿ ಅಂದರೆ ಏನೋ ತೆಗೆದುಹಾಕೋದು ಅಂತ ಅರ್ಥ. ತಮೋನುದಾನಂದ ಮಮಾಪಲೋಕ ತತ್ವ ಪ್ರದೀಪಾಕೃತಿ ಗೋಗಣೇನ. ತಮೋನುದ ನುದ ಅಂದರೆ ಪರಿಹಾರ ಮಾಡೋದು, ನುತ್ತ ನುನ್ನಯೋ ಅಂತ ಕೋಶ ತೆಗೆದುಹಾಕೋದು. ಪ್ರಕರಣಾರ್ಥಂ ಉಪಸಂಹರನ್ ತದನುಗುಣಂ ಭಗವದ್ವಾಕ್ಯಮೇವ ಪಠತಿ. ಅದಕ್ಕೆ ಪ್ರಕರಣಾರ್ಥವನ್ನು ಉಪಸಂಹಾರ ಮಾಡ್ತಾ ಇಷ್ಟು ಹೇಳ್ತಕ್ಕಂಥ ವೇದವ್ಯಾಸರ ವ್ಯಾಸರ ಮತ್ತೊಂದನ್ನು ಕೋಟ್ ಮಾಡ್ತಾ ಇದ್ದಾರೆ. ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾಸ್ತಿ ನಾರಾಯಣ ಸಮಂ ಎಲ್ಲಿದ್ದು? ಅಲ್ಲ, ಮಹಾಭಾರತ ವಾಕ್ಯ ತಾತ್ಪರ್ಯದಲ್ಲಿ ಕೋಟ್ ಮಾಡಿದ್ದಾರೆ ಅಷ್ಟೆ. ಮೂಲ ಎಲ್ಲಿದ್ದು? ಮಹಾಭಾರತದ್ದೇ ವಾಕ್ಯ ಸಿಗುತ್ತದೆ. ಮಹಾಭಾರತ ತುಂಬ ಕಡೆ ಪ್ರಿಂಟ್ ಆಗಿದೆ. ಒಂದು ಕಡೆ ಪಿ ಪಿ ಎಸ್ ಶಾಸ್ತ್ರಿ ಎಡಿಷನ್ ಅಂತ ಇದರಿಂದ ಚೆನ್ನೈಯಿಂದ ಪ್ರಿಂಟ್ ಆಗಿತ್ತು ಹಿಂದೆ, ಅದರಲ್ಲಿ ಬರೆದ ವಾಕ್ಯ ಆರಂಭದಲ್ಲೇ ಸಿಗುತ್ತೆ ನಾಸ್ತಿ ನಾರಾಯಣ ಸಂಬಂಧ. ಇದು ಅಂದಮೇಲೆ ಯಾರು ವಿವಾದ ಮಾಡೋದು ಕಾರಣನೇ ಇಲ್ಲ. ಉಪನಿಷತ್ತಿನ ಮಾತಿಗೆ ಇದಕ್ಕೂ ಪೂರ್ತಿಯಾಗಿ ಟ್ಯಾಲಿ ಆಗ್ತಾ ಇದೆ. ನಾ ಅಸ್ಥಿ ನಾರಾಯಣ ಸಮಂ, ನಾರಾಯಣ ಸಮಂ ನಾ ಅಸ್ಥಿ, ನಾರಾಯಣ ಸಮನಾದ ವಸ್ತು ಈಗ ಇಲ್ಲ. ನಾ ಭೂತಂ ಹಿಂದೆ ಆಗಿಲ್ಲ, ನಾ ಭವಿಷ್ಯತಿ ಮುಂದೆ ಬರೋದಿಲ್ಲ. ನಾ ಅಸ್ಥಿ ಎಂಬುದೇನೋ ವರ್ತಮಾನ ಕಾಲ, ನಾ ಅಸ್ಥಿ ಈಗಿಲ್ಲ. ನಾ ಭೂತಂ, ಭೂತ ಅಂಬದ್ ಭೂತಕಾಲ, ಹಿಂದೆ ಇಲ್ಲ, ಹಿಂದೆ ಇರಲಿಲ್ಲ. ನಾ ಭವಿಷ್ಯತಿ ಮುಂದೆ ಇರೋದಿಲ್ಲ. ಹೀಗೆ ಹೇಳಿದ್ರಿಂದ ಎಲ್ಲ ಕಾಲಕ್ಕೂ ಹರಿರೇವ ಪರಃ ಹರಿರೇವ ಗುರು. ಪರಮೋಪಿ ರಮೇಶಿತು ರಸ್ಯ ಸಮೋ ನಹಿ ಕಶ್ಚಿದವು ನ ಭವಿಷ್ಯಚಿ ಚ. ಅದೆಲ್ಲಿದ್ದು? ಸಾಯ ಸ್ತೋತ್ರವಾದ ಪರಮೋಪಿ ಸಮಃ ಏನಾಗಿದೆ? ನ ಕಶ್ಚಿದಭೂ, ಯಾರೂ ಆಗಿಲ್ಲ. ನ ಭವಿಷ್ಯಚಿ ಚ, ಮುಂದೆ ಬರೋದಿಲ್ಲ. ನ ಅಜ್ಜತನೋಪಿ, ಈಗಲೂ ಇಲ್ಲ ಅಂತ ಹೇಳಿದ್ರಿಂದ ಹರಿ ಸರ್ವೋತ್ತಮತ್ವ ಬಂತು. ಈ ಬ್ರಹ್ಮದೇವ ವಾಯುದೇವರ ಸಮ ಇಲ್ಲ ಅಂತ ಹೇಳ್ತೇವೆ. ಎಷ್ಟೇ ಇದ್ದಾರೆ ವಾಯುದೇವರ ಸಮರ ಇರೋರು? ರುಜುಗಳು, ಅಷ್ಟು ರುಜುಗಳು, ಅವರೆಲ್ಲ ವಾಯುದೇವರ ಸಮ ಇದ್ದ. ಎಲ್ಲ ರುಜುಗಳು ಈಕ್ವಲ್ ಅವರು. ಯಾರು? ನಾರಾಯಣ ಮಾತ್ರ ಒಬ್ಬನೇ. ಸೊ ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ. ವಾಯುದೇವರು ಜೀವೋತ್ತಮ ಅಂದ್ರೆ ಏನು? ವಾಯುಬದಿಗೆ ಎಷ್ಟು ಜನ ಬರ್ತಾರೋ ಅವರೆಲ್ಲ ಏನಾಗಿದ್ದಾರೆ? ಎಲ್ಲ ಜೀವೋತ್ತಮ. ಇದು ಅರ್ಥ ಮಾಡಿಕೊಂಡ್ರೆ ಜೀವೋತ್ತಮತ್ವ ಅಂಬೋದು ಇನ್ಫೈನೈಟ್ ಜನ ಕಪ್ಲೈ ಆಗುತ್ತೆ. ಆದರೆ ಸರಿ ಸರ್ವೋತ್ತಮ ದೇವರು ಒಬ್ಬನೇ, ದೇವರು ಅವನೇ, ಅವನೇ ಅವನೇ ಅಟ್ಟೆ ಹೊರತು. ಇದು ಪೋಸ್ಟ್, ಇದು ವಾಯು ಬ್ರಹ್ಮ ಪದಗಳು ಪೋಸ್ಟ್. ಅದು ಪರಮಾತ್ಮ ನಾರಾಯಣ ಅಂಬೋದೇನು ಪೋಸ್ಟ್ ಅಲ್ಲ. ಪೋಸ್ಟ್ ಆಗಿದ್ರೆ ಏನು ಮಾಡ್ಬೋದಾಗಿತ್ತು? ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು, ನಮಗೆ ಒಂದು ಬೇಕಾದ್ರೆ ಸಿಗಲಿ ಅಂತ. ಅದು ಹಾಕಾಗಿಲ್ಲ. ಅದಕ್ಕೋಸ್ಕರ ಹರಿ ಸರ್ವೋತ್ತಮ ಅಂತ ಹಾಗೆ ಬಂದಿದೆ. ನಾಸ್ತಿನ ಇನ್ನೂರಲ್ಲ, ಇನ್ಫೈನೈಟ್ ಇದ್ದಾರೆ ಅವರು. ಅಲ್ಲ ಅಲ್ಲ ಅಲ್ಲ, ಈಗ ರೆಡಿಯಾಗಿರೋ ಇನ್ನೂರು ಬ್ಯಾಚಲ್ಲಿ, ಈ ಬ್ಯಾಚಲ್ಲಿ ಎಷ್ಟು ಜನ ಇದ್ದಾರೆ? ಈ ಡಾಕ್ಟರ್ಸ್ ಇಷ್ಟೇ ದಿನ ಡಾಕ್ಟರ್ಸ್ ಇರೋದಾಗಿದ್ರೆ ಎಷ್ಟು ಜನ ಬರ್ತಾರೆ ಮುಂದೆ? ಸ್ಟ್ರೀಮ್ ಬರ್ತಾನೆ ಇರುತ್ತೆ, ಹೋಗೋದು ಬರೋದು, ಹೋಗೋದು ಬರೋದು. ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಕ್ಯಾಂಡಿಡೇಟ್ಸ್? ಇಷ್ಟು ಜನ ಇದ್ದಾರೆ. ಇನ್ನೂರು ಜನ ಹೇಳಿದ್ದು ಯಾತಕ್ಕೆ ಹೇಳಿದ್ರು ಅವರು? ಯಾತಕ್ಕೆ ಹೇಳಿದ್ರು ಅಂದರೆ, ಈಗ ಪದ ಬ್ರಹ್ಮದೇವರು ಇರ್ತಾರೆ, ವಾಯುದೇವರು ಬರ್ತಾರೆ, ಈ ರೀತಿ 100 ಜನ ಇದ್ದಾರೆ, ಹೌದಲ್ಲ? ಈ ರೀತಿ ಮತ್ತೆ 100 ಜನ ಇದ್ದಾರೆ. ಅದು ಮುಂದೆ ಯಾಕೆ ಹೇಳಿದ್ರೆ ತಲೆ ಹೋಗೋದಿಲ್ಲ ಅಷ್ಟೇ, ತಲೆ ಅದೇ ತಲೆ ಹೊಡೆದೋಗ್ಬಿಡುತ್ತೆ. ಅದರಿಂದ ಹೇಳಕ್ಕೆ ಹೋಗಲಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಗಂಗಾ ಇಷ್ಟು ಗಂಗಾ ನದಿ ಅಂತ ಹೇಳುತ್ತೆ. ಆ ಕಣ್ಣಿಗೆ ಹಿಂದೆ ಎಷ್ಟಿದೆ, ಮುಂದೆ ಎಷ್ಟಿದೆ, ನಮ್ಮ ಕಣ್ಣಿಗೆ ಇಷ್ಟು ಕಾಣ್ತಾ ಇದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಕಾಣಬಹುದು ಅಷ್ಟೇ. ಆ ರೀತಿ ಅನಂತ ಪ್ರತಿಯೊಂದು ಪದಿ ಬರೇ ರುಜುಗಳು ಅನಂತ ಅಲ್ಲ. ರುದ್ರಪದಿ ಬರೋರು ಎಷ್ಟು ಜನ ಇದ್ದಾರೆ? ಮತ್ತೆ ಅವರು ಅನಂತಾನೆ. ಈ ಕಲಿಪದಿ ಬರೋರು ಎಷ್ಟು ಜನ ಇದ್ದಾರೆ? ಅವರು ಅನಂತಾನೆ. ಸೊ ಎಲ್ಲ ಕಡೆಗೂ ಅನಂತ ಅನಂತ ಜೀವರು ಇದ್ದಾರೆ. ಅದಕ್ಕೋಸ್ಕರ ಸೃಷ್ಟಿ ಎಂದು ಮುಗಿಯೋದೇ ಇಲ್ಲ. ಈ ಬರೋದು ಹೋಗೋದು ನಡೀತಾನೆ ಇರುತ್ತೆ, ಆದರೆ ಸೃಷ್ಟಿ ಮುಗಿಯೋದಿಲ್ಲ. ಮುದ್ದು ಬರೋರು ಯಾತವ್ಯ ಅಂತ ಯಾರನ್ನು ಕರೀತಾರೆ ಎಂಬ ಪ್ರಶ್ನೆ ನಿಮಗೆ ಬೇಡ. ಬಟ್ ಲಾತವ್ಯ ಅಂತ ಇರೋದು ಗ್ಯಾರಂಟಿ. ಅರ್ಥ ಆಯ್ತಾ? ಈಗ ವಾಯುದೇವರು ಇದ್ದಾರೆ, ನಾಳೆ ವಾಯುದೇವರು ಕರ್ಕೊಂಡ್ರೆ ಬಂದಿದ್ದಾಗುತ್ತೆ ಅಷ್ಟೇ. ಆಚಾರ್ಯ ಇನ್ನೊಬ್ರು ಕರ್ಕೊಳ್ಳಾಗಿಲ್ಲ ಅದು. ಸೊ ಲಾತವ್ಯ ಪದವಿ ಇರೋದು ನಿಶ್ಚಯ, ಅದರ ಸಂಶಯನೇ ಇಲ್ಲ. ಆಚಾರ್ಯ ಉಪವಿಷರ ಪದ ಹೇಳಿತಾ, ವಾಹಿ ಮಾಂ ಲಾತವ್ಯ ವಾಯವೇ. ವಾಯುದೇವರಿಗೆ ಹಿಂದೆ ಲಾತವ್ಯ ಪದವಿ ಇದೆ, ಅವೆಲ್ಲ ದೊಡ್ಡ ಇದಿಲ್ಲ, ಅದ್ರ ಸಂಶಯ ಇಲ್ಲ. ಯಾರು ಲಾತವ್ಯರಾಗ್ತಾರೆ, ಯಾರು ವಾಯುದೇವರು ಅನ್ನೋದ್ರ ಬಗ್ಗೆ ಮಾತ್ರ ವಿವಾದ ಇದೆ ಹೊರತು ಲಾತವ್ಯ ಅನ್ನೋ ಬಗ್ಗೆ ವಿವಾದ ಇಲ್ಲ. ಅವ್ರು ಇದ್ದೇ ಇದ್ದಾರೆ. ಲಿಂಗಾ ಲಾತವ್ಯತಃ ಪೂರ್ವಂ ರುಜೋರ್ ಬ್ರಹ್ಮತಸ್ವತ ಬ್ರಹ್ಮತಸ್ಯತಾತ್ ಶುಶ್ರಾವ ಉಗ್ರತಪಾನಾಮ ಯೋಗ್ಯೋ ರುದ್ರಪದಶಯ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತು ಅವೆಲ್ಲ ಇದ್ದೇ ಇದ್ದಾರೆ. ಮುಂದೆ ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದನ್ನಿಟ್ಟುಕೊಂಡೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮಿ. ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ಆ ಶ್ಲೋಕಕ್ಕೂ ಇದು ಮೂಲ. ಇತಿ ಸರ್ವಾರ್ಥಾನ್ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ. ಸತ್ಯವಾಕ್ಯ, ಸತ್ಯವಾಕ್ಯ ಅಂದ್ರೆ ಏನರ್ಥ? ಸತ್ಯವಾಕ್ಯ ಎಂಬುದಕ್ಕೆ ಸತ್ಯ ಅಂದ್ರೆ ಸತ್ಯ ಸಮಾತ್ಮ ಸಮಹ ದೇವರ ವಾಕ್ಯ ಇದು. ಅದು ವೇದವ್ಯಾಸ ದೇವರ ಮಾತು. ಸತ್ಯ ವಾಯುದೇವರು ಸತ್ಯ ಅಂತ ಹೆಸರಿದೆ. ವಾಯುದೇವರಿಗೆ ಸತ್ಯ ಅಂತಿರೋದ್ರಿಂದ ಅವರು ಮಾತಿದ್ದು. ಸರ್ವಮೂಲದ ಮಾತು ಹೌದು, ಮೂಲ ಗ್ರಂಥಗಳ ಮಾತು ಹೌದು. ಅಥವಾ ಏತೇನ ಸತ್ಯವಾಕ್ಯೇನ, ಸತ್ಯ ಅಂದ್ರೆ ಮೀಮಾಂಸಾ ಅಂತ ಅರ್ಥ ಬರೀತಾರೆ ಆಚಾರ್ಯ. ಸರ್ವಣದಲ್ಲಿ ತಲ್ವಕಾರದ ಕೊನೆ ಬರೀಬೇಕಾದ್ರೆ ಸತ್ಯ ಮೀಮಾಂಸಾ. ಬ್ರಹ್ಮಸೂತ್ರಗಳನ್ನು ಸತ್ಯವಾಗಿ ಸಿದ್ಧವಾಗಿರೋ ವಿಚಾರ ಬರೀ ವೇದಗಳು ಹೇಳುತ್ತೆ, ಬ್ರಹ್ಮಸೂತ್ರ ಹೇಳುತ್ತೆ. ಎರಡರಲ್ಲಿ ಎರಡು ಪ್ರಮಾಣನೇ ಹೆಚ್ಚು ಮಹತ್ವ ಯಾವುದಕ್ಕೆ? ಬ್ರಹ್ಮಸೂತ್ರಗಳಿಗೆ. ಆದ್ದರಿಂದ ಸತ್ಯವಾಕ್ಯೇನ ಸರ್ವಾರ್ಥ ಸಾಧಯಾಮ್ಯಹಂ. ಈ ಸತ್ಯವಾಕ್ಯ ಅಂತ ಹೇಳಿದ್ರಿಂದ ಈ ವಾಕ್ಯವೂ ಸತ್ಯ. ಅವ್ರ ಪ್ರಕಾರ ತತ್ವಮಸಿ ಹೇಳುತ್ತೆ, ತತ್ವಮಸಿ ಸತ್ಯ ಅಲ್ಲ. ಅರ್ಥ ಆಯ್ತಾ? ಈಗ ಅಹಂ ಬ್ರಹ್ಮಾಸ್ಮಿ ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ ಸತ್ಯ ಅಲ್ಲ. ಗೊತ್ತಾಯ್ತಾ? ನಮ್ಮಲ್ಲಿ ಹಾಗಲ್ಲ, ವಾಕ್ಯನೂ ಸತ್ಯ, ದೇವರೂ ಸತ್ಯ. ಏಕೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಮತ್ತೆ ಇನ್ನೊಂದು ಅರ್ಥ, ಸತ್ಯವಾಕ್ಯ ಅಂತ ಹೇಳಿದರೆ ಸತ್ಯವನ್ನು ಹೇಳ್ತಕ್ಕಂಥ ವಾಕ್ಯ, ಸತ್ಯವಾಗಿರ್ತಕ್ಕಂಥ ವಾಕ್ಯ, ಸತ್ಯವನ್ನು ಹೇಳ್ತಕ್ಕಂಥ ವಾಕ್ಯ. ನಿಮ್ಮದೆಲ್ಲ ಏನದು? ಸುಳ್ಳು ವಾಕ್ಯ. ವಾಕ್ಯನೂ ಸುಳ್ಳು, ವಿಷಯನೂ ಸುಳ್ಳು. ಅದಕ್ಕೆ ಸತ್ಯ ಆಗಿಬಿಟ್ರೆ ಅದ್ವೈತ ಹಾನಿ ಆಗುತ್ತೆ. ಆದರೆ ಅದ ಮೇಲೆ ಸಮಸ್ಯೆ, ನಮಗೆ ಆ ಸಮಸ್ಯೆಗಳೇ ಇಲ್ಲ. ಸರ್ವಾರ್ಥಾನ್ ಸಾಧಯಾಮ್ಯಹಂ, ಇದಕ್ಕೆ ಮತ್ತೊಂದು ಅರ್ಥ. ಸರ್ವಾರ್ಥ ಸರ್ವಶಾಸ್ತ್ರಾರ್ಥಗಳನ್ನು ಕೂಡ ಇದ್ರ ಬೇಸಿಸ್ ಮೇಲೆ ಪ್ರೂವ್ ಮಾಡ್ತೇವೆ ಹೊರತು ಇದು ಫೌಂಡೇಶನ್ ಇದು. ಸರ್ವೋತ್ತಮತ್ವ ಏನು ಫೌಂಡೇಶನ್. ಉಳಿದಲ್ಲಿ ಯಾವುದೇ ಬಿಡಪ್ ಮಾಡ್ಬೇಕು ನಾವೀಗ. ಉಳಿದ ಎಲ್ಲ ಅರ್ಥಗಳನ್ನು ಇದು ಬೇಸಿಸ್ ಮಾಡ್ಕೊಂಡು ಮಾಡಬೇಕೆ ಹೊರತು ಬಿಟ್ಟು ಮಾಡೋ ಹಾಗಿಲ್ಲ. ಇನ್ನೊಂದು ಅರ್ಥ, ಸರ್ವ ಪುರುಷಾರ್ಥಾನ್ ಸಾಧಯಾಮ್ಯಹಂ. ಇಷ್ಟು ತಿಳ್ಕೊಂಡು ಏನಾಗುತ್ತೆ? ಎಂಥ ಪುರುಷಾರ್ಥ ಬೇಕಾದ್ರೆ ಸಿಗುತ್ತೆ. ತಿಳಿತಿಲ್ಲ, ಯಾಕಂದ್ರೆ ಧ್ರುವಾದಿಗಳು ಸಾಕ್ಷಿ. ಅದಕ್ಕೆ ಹರಿಸರ್ವತ್ವ ತಿಳ್ಕೊಂಡಿದ್ದಕ್ಕೆ ಪ್ರಹ್ಲಾದ ಧ್ರುವಾದಿಗಳು ಏನು ಕಂಡ್ರವರು? ಇಹಾಪರ ಎಲ್ಲ ಕಂಡುಬಿಟ್ರು. ಅದು ಬಿಟ್ಟವರು ಏನಾದರೂ ಸರ್ವನಾಶ ಹೊಂದಿಬಿಟ್ರು. ಓದ್ತಾನೆ ಅದು ಸರ್ವ ಪುರುಷಾರ್ಥಾನ್ ಸಾಧಯಾಮ್ಯಹಂ. ಇವತ್ತು ಬಿ ಎ ಯಾವುದು ಎಮ್ ಎಸ್ ಸಿ ಓದ್ತಾನೆ, ಸೈಂಟಿಸ್ಟ್ ಆಗ್ತಾನೆ. ಬಿ ಇ ಓದ್ತಾನೆ, ಇಂಜಿನಿಯರ್ ಆಗ್ತಾನೆ. ನಮಗೆ ಸರ್ ಡಾಕ್ಟರ್ ಆಗ್ತಾನೆ. ಎಲ್ಲ ಆಗ್ಲಿಕ್ಕೆ ಬರೋದಿಲ್ಲ. ಆದರೆ ಶಾಸ್ತ್ರ ಓದಿದ್ರೆ ಏನಾಗ್ತಾನೆ ಅವನು? ಎನಿಥಿಂಗ್. ಅದಕ್ಕೆ ಸರ್ವಾರ್ಥಾನ್ ಸಾಧಯಾಮ್ಯ, ಯಾವ ಅರ್ಥ ಬೇಕಾದ್ರೂ ಸಾಧಿಸ್ಕೊಳ್ಳೋಕೆ ಬರುತ್ತೆ. ಈ ತಿಳ್ಕೊಂಡಿದ್ದರಿಂದ ಹರಿಸರ್ವತ್ತವತ್ವ ಅಂಬೋದು ಸುಮ್ಮನೆ ಮಾತಲ್ಲ, ಎಲ್ಲ ಪುರುಷಾರ್ಥಕ್ಕೂ ದೊಡ್ಡ ಸಾಧನೆ. ಅದರ ಸಾಧನೆ ತಿಳ್ಕೊಂಡ್ಬಿಟ್ಟಾಗ ಯಾವುದೋ ಪ್ರಮೇಯ ಅಂತ ತಿಳ್ಕೊಳ್ಳೋ ಪ್ರಮೇಯ ಅಲ್ಲ ಇದು, ಬೇಸಿಕ್ ಪ್ರಮೇಯ. ತಿಳ್ಕೊಳ್ಳೋದು ಹೋಗ್ಬಿಟ್ರೆ ಏನಾಯ್ತು? ಈಗ ಬೇಸಿಕ್ ಪ್ರಮೇಯ ಮಿಸ್ ಆಗಿದ್ದರಿಂದ ಉಳಿದೆಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಇಷ್ಟು ಹೇಳಿ ಆಚಾರ್ಯ ಗ್ರಂಥ ಮುಕ್ತಾಯ ಮಾಡಿದ್ದಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಮಾಯಾವಾದ ಖಂಡನ ಸಂಪೂರ್ಣಂ. ಇಷ್ಟು ಹೇಳಿ ಈಗ ಟೀಕಾರ್ಯಾರು ಮುಕ್ತಾಯ ಮಾಡ್ತಾ ಇದ್ದಾರೆ ತಮ್ಮ ಟೀಕಾ. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣಾ ರಚಿತ ಧ್ರಿಯತಾಂ ಸತಯೇ ಹೃದಯೇ ಕಮಲಾ ಮಹಿಳೇನ ಪುರುಷೇಣ. ವಚನ ಪ್ರಸೂನ ಮಾಲಾ ಪ್ರಸೂನ ಹೌದು, ತುಂಬ ಕಡೆ ಉಪಯೋಗಿಸ್ತಾರೆ. ತುಂಬ ಗ್ರಂಥದಲ್ಲಿ ಈ ವಾಕ್ಯ ಉಪಯೋಗಿಸ್ತಾರೆ. ರಾಯರು ಹೇಗೆ ಸರ್ವೇಂದ್ರಿಯ ಪ್ರೇರಣೆ ಎಂಬುದು ಹೆಚ್ಚು ಉಪಯೋಗಿಸ್ತಾರೋ ಹಾಗಿದ್ರು ಹೆಚ್ಚು ಉಪಯೋಗಿಸ್ತಾರೆ. ವಚನ ಪ್ರಸೂನ ಮಾಲಾ. ಪ್ರಸೂನ ಅಂದ್ರೇನು? ಹೂವುಗಳು, ಹೂವುಗಳು. ಪ್ರಸೂನ ಮಾಲಾ ಪುಷ್ಪಮಾಲೆ ಅಂತ. ಪ್ರಸೂನ ಮಾಲಾ ಪುಷ್ಪಮಾಲಾ. ಇಲ್ಲಿದೆ ಪುಷ್ಪಗಳು ಅಂದರೆ ವಚನ ಪ್ರಸೂನ ಮಾಲಾ. ಈ ವಚನಗಳು ಎಂಬ ಪುಷ್ಪಮಾಲೆಯನ್ನ ಯಾರು ಕಟ್ಟಿದ್ದಾರು ಅಂತ ಕೇಳಿದರೆ, ಜಯತೀರ್ಥಾಖ್ಯೇನ ಭಿಕ್ಷುಣಾ ರಚಿತ. ಜಯತೀರ್ಥರು ಅಂತಕ್ಕಂಥ ಭಿಕ್ಷುವಿನಿಂದ ರಚಿತವಾಗಿರ್ತಕ್ಕಂಥ ಪುಷ್ಪ ಮಾಲೆ ಇದು. ಇದನ್ನು ಎಲ್ಲಿ ಹಾಕಬೇಕಾಗಿದೆ ಈಗ? ಕಮಲಾ ಮಹಿಳೇನ ಪುರುಷೇಣ. ಮಹಿಳಾ ಅಂದರೆ ಪತ್ನಿ. ಕಮಲಾ ಮಹಿಳಾ ಯಶ ಸಹ ಕಮಲಾ ಮಹಿಳಾ. ಮಹಿಳಾ ಸಮಾಜ ಅಂತ ಮಾಡ್ತಾರಲ್ಲ ಹಾಗೆ. ಕಮಲಾ ಮಹಿಳಾ ಸಂಸ್ಕೃತ ಪದ. ಮಹಾಲಕ್ಷ್ಮಿಯನ್ನು ಪತ್ನಿಯನ್ನಾಗಿ ಹೊಂದಿದಂತಹ ಪುರುಷೇಣ ಪರಮ ಪುರುಷ ಪುರುಷ ನ ಪರಂ ಕಿಂಚಿತ್. ಆ ಪುರುಷನಾದ ಶ್ರೀಹರಿಯು ಇದನ್ನು ಹೃದಯೇ ಧ್ರಿಯತ ತನ್ನ ಹೃದಯದಲ್ಲಿ ಧರಿಸಲಿ. ಇದನ್ನು ಶ್ರೀಹರಿಯು ತನ್ನ ಹೃದಯದಲ್ಲಿ ಧರಿಸಲಿ. ಅಲ್ರಿ ಅಂತ ಹೇಳಿಕೆ ಅವನು ನೋಡಿದ್ರೆ ಲಕ್ಷ್ಮೀಪತಿ. ನೀವು ಹಾಕೋದೇನು? ಬರೀ ಹೂವಿನ ಹಾರ. ನೀವು ಭಿಕ್ಷುಗಳ ಜೊತೆ ಬೇರೆ ಭಿಕ್ಷುಗಳು. ನಿಮ್ಮ ಹಾರ ತಗೋತಾನೆ ಅಂದರೆ ತಗೋತಾರೆ ಸದಯೇ. ಅದು ಕರುಣಾಡೋ ಅದರಿಂದ ತಗೋತಾನೆ. ಶಿವಧರ್ ಏನು ಮಾಡ್ತಿದ್ದ? ಹೋಗ್ರಿ ಅಲ್ಲಿ ಅಲ್ಲಿಟ್ಟು ಹೋಗ್ರಿ ಅಂದ್ರೆ ಬೂದು ಹೋಗ್ತದೆ, ಅಲ್ಲಿ ದೂರ ಇಟ್ಟು ಹೋಗ್ರಿ ಅಂದರೆ ಬೂದು ಹೋಗ್ತದೆ. ಹಾಗೆ ತಗೋದೆ ತಗೊಂಡು ತ್ಯಾತು ತಗೋತಾರೆ ಕರುಣಾಡ. ಈ ಮಾತನ್ನು ಹೇಳಿದ ಸದಯೇ ಹೃದಯೇ ಕಮಲಾ ಬಹಿರೇನ ಪುರುಷೇಣ ಧ್ರಿಯತ. ನಾವು ಹಾಕ್ತೀವಿ ಅನ್ನೋದಿಲ್ಲ ಅವರು. ದೇವ್ರು ಹಾಕೋಬೇಕಾದ್ರೆ ನಮಗೆಲ್ಲಿ ಹಾಕೋಗ್ಯತೆ ಇದೆ ಈಗ ಅಂತ ಹೇಳ್ತಾ ದೇವರು ತಾನಿದ್ದು ತರಿಸಬೇಕೇ ಹೊರತು ನಮಗೆ ಗಟ್ಟಿಯಾಯ್ತು ಅಷ್ಟೇ ಹೊರತು ಸ್ವೀಕಾರ ಮಾಡೋ ಅರ್ಹ ಸಾಮರ್ಥ್ಯ ಇರೋದು ಯಾರಿಗೆ? ಆತನಿಗೆ. ರಿಜೆಕ್ಟ್ ಮಾಡಿದ್ರೆ ಏನು ಮಾಡೋದು ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಸಾದ. ಇವತ್ತು ದೇವರು ಡಿಮ್ಯಾಂಡ್ ಮಾಡೋಂಗಿಲ್ಲ, ನಾವು ಇಷ್ಟು ಮಾಡಿದ್ರು ಕೂಡ ಏನು ಮಾಡಬೇಕೀಗ? ಅನುಗ್ರಹ ಮಾಡಬೇಕು ಅಷ್ಟೇ ಹೊರತು ಎಮಯ ವೈಶವರುಳುತ್ತೆ ತೇನ ಲಭ್ಯ. ವಿಶಿಷ್ಟಾದ್ವೈತಲ್ಲ ಹಾಗಲ್ಲ, ದೇವ್ರು ಡಿಮ್ಯಾಂಡ್ ಮಾಡ್ಬೋದಂತೆ, ಕೊಡ್ತೀವಿ ಇಲ್ಲ ಜೋರು ಮಾಡ್ಬೋದಂತೆ ದೇವ್ರನ್ನ. ಯಾಕೆ ಈಸ್ ಕಮಿಟೆಡ್, ಇಲ್ಲದ್ರೆ ದೇವ್ರಿಗೆ ಪ್ರಾಬ್ಲಮ್ ಬರುತ್ತಂತ. ಅದರಿಂದ ಎಲ್ಲ ಸುಳ್ಳುಗಳು. ದೇವರು ಎಂಥವರವರು ಸರ್ವತಂತ್ರ ಸ್ವತಂತ್ರ, ಅವನು ಏನಿದ್ರು ನಮ್ಮ ಮೇಲೆ ಯಾತಕ್ಕೆ ಸ್ವೀಕಾರ ಅನುಗ್ರಹ ಮಾಡ್ತಾನೆ? ಕರುಣೆ ಆಳೋಗಿರೋ ಒಂದೇ ಕಾರಣ, ದೇವರು ಕರುಣಾಳು ಆಗದೆ ಹೋಗಿದ್ರೆ ನಮ್ಗೆ ಯಾವ ಸಾಧನೆಗೆ ಅರ್ಥನೇ ಇರ್ತಿರಲಿಲ್ಲ. ಯಾತಕ್ಕೆ ಅವನಿಗೆ ಮ್ಯಾಚ್ ಮಾಡೋ ಸಾಧನೆ ಮಾಡೋಕ್ಕೆ ಯಾರಿಗೆ ಸಾಧ್ಯ ಇದೆ ಗೊತ್ತಾನೆ? ದೇವರು ದೇವರಿಗೆ ಮ್ಯಾಚ್ ಮಾಡಿದ ಸಾಧನೆ ಮಾಡೋಕ್ಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಮತ್ತು ದೇವ್ರು ಸ್ವೀಕಾರ ಮಾಡ್ತಾನೆ ಏನರ್ಥ ಅಂದರೆ ಕರುಣಾಳು ಅಷ್ಟೇ, ಇನ್ನೇನು ಅಲ್ಲ. ಹೌದು, ಆ ಇಲ್ಲ ಇಲ್ಲ, ನೀವು ನೀವು ಎಷ್ಟೇ ಮಾಡ್ದೆ ಕರೆಕ್ಟ್, ಇಷ್ಟ ಆದ್ರೂ ಕೂಡ ಏನದು ಅವನಿಷ್ಟ ಫೈನಲ್. ದೇವ್ರನ್ನ ಯಾರೂ ಒತ್ತಾಯ ಮಾಡೋಂಗಿಲ್ಲ, ಅದಕ್ಕೆ ಬಿಟ್ಟೋಗ್ಬಾರಂತೀವಲ್ಲ ಆ ಥರ. ದೇವ್ರದ್ದು ಅಲ್ಟಿಮೇಟ್ ಆದ್ದರಿಂದ ನೋ ಅಂದ್ರೆ ನೋ ಅಷ್ಟೇ. ಅದು ಭಕ್ತರಿಗೆ ಹಾಗೆ ಮಾಡ್ತೀವಿ, ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದ್ದಾರೆ, ಸ್ವೀಕಾರ ಮಾಡ್ತಾನೆ ಹೊರತು ಡಿಮ್ಯಾಂಡ್ ಮಾಡೋಂಗಿಲ್ಲ ನಾವು ಯಾವುದನ್ನು ಕೂಡ. ರಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣ ರಚಿತ, ಭಿಕ್ಷು ಅಂತ ಪದದಿಂದ ತೋರಿಸ್ತಾರೆ. ಭಾರಿ ಕಡಿಮೆ ಅವರು, ದೇವರು ಲಕ್ಷ್ಮೀಪತಿಯಲ್ಲಿ ಭಿಕ್ಷು ಕೈಯಲ್ಲಿ ಕಮಲಾ ಮಹಿಳಾ ಲಕ್ಷ್ಮೀಪತಿ ಆತ. ನಾವೇನು ಭಿಕ್ಷುಕರು ಅಂದ್ರೆ ನಾವು ಕಟ್ಟಿರೋದೇನು ಹೋಗಿ ದೊಡ್ಡ ಹೂವು ಬಂಗಾರದ ಹಾರ ಅಲ್ಲ, ಬರೀ ಹೂವಿನ ಮಾಲ ಅಷ್ಟೇ. ಹೂವಿನ ಮಾಲೆ ಕಟ್ಟಿದ್ದೇವೆ, ಅದನ್ನು ದೇವರಿಗೆ ಒಪ್ಪಿಗೆ ಕೊಟ್ಟಿದ್ದೇವೆ. ಅಂದ್ರೆ ನಮ್ಮ ಯಾವನ್ನ ನೋಡಿ ತಗೊಳ್ಳೋ ಚಾನ್ಸಸ್ ಇಲ್ಲ. ಅಂದ್ರೆ ಮಾಲೆಗೂ ಬೆಲೆ ಇಲ್ಲ ಹೂವುಗಳು, ನಮಗೂ ಬೆಲೆ ಇಲ್ಲ ಭಿಕ್ಷುಗಳು. ಆದ್ರೆ ದೇವ್ರು ಸ್ವೀಕಾರ ಮಾಡ್ತಾ ವಿಶ್ವಾಸ ಇದೆ ಅವನ ಕರುಣಾಳು ಇಷ್ಟೇ. ಅವನ ಯೋಗ್ಯತೆ ಭಾರಿ ದೊಡ್ಡದಾಗಿದ್ರು ಕೂಡ ಕರುಣಾಳ ಆಗಿರೋದೇ ಸ್ವೀಕಾರ ಮಾಡ್ತಾನೆ. ತ್ರಿಯತಾಂ ಸತಯೇ ಹೃದಯೇ ಕಮಲಾ ಮಹಿಳೇನ ಪೂರುಷೇಣ, ಲಕ್ಷ್ಮೀಪತಿಯಾದ ಶ್ರೀಹರಿ ಸ್ವೀಕಾರ ಮಾಡಿ ಲಕ್ಷ್ಮೀಪತಿ ಅಂತ ಹೇಳಿದ್ರಿಂದ ಮತ್ತೆ ನೆನಪು ಮಾಡ್ತಾರೆ ಏನಂತ, ಲಕ್ಷ್ಮೀ ಸಮೇತವಾಗಿ ನಾರಾಯಣ ಉಪಾಸನೆ ಮಾಡಬೇಕು, ಲಕ್ಷ್ಮೀ ಉಪಾಸನೆ ಬಿಡಬಾರದು, ಪ್ರತ್ಯೇಕ ಮಾಡಬಾರದು. ಅದಕ್ಕಾಗಿ ಕಮಲಾ ಮಹಿಳೇನ ಪೂರುಷೇಣ ಪ್ರಶ್ನೆ ಎಲ್ಲೆಲ್ಲಿ ಲಕ್ಷ್ಮೀಪತಿ ಅಂತ ಬರುತ್ತೋ ಆ ಕಾರಣ ಹೇಳಲೇಬೇಕು, ಇಲ್ಲದವರು ಓದಿದ್ದ ಸರಿ ಓದಿಲ್ಲ ಅಂತ. ವಚರ ಪ್ರಸೂರ ಬಾಲ ಜಯತೀರ್ಥಾಖ್ಯೇನ ಭಿಕ್ಷುಣ ರಚಿತ, ಧ್ರಿಯತಾಂ ಸದಯೇ ಹೃದಯೇ ಕಮಲಾ ಮಹಿಳೇನ ಪೂರುಷೇಣ. ಒಟ್ಟು ಜಯತೀರ್ಥ ತಮ್ಮ ಎಲ್ಲ ಟೀಕಾ ಗ್ರಂಥಗಳನ್ನು ಒಟ್ಟಾಗಿ ಏನಂತ ಕರೀತಾರೆ? ವಚನ ಪ್ರಸೂನ ಮಾಲಾ, ಹೂವಿನ ಮಾಲೆ. ಟೀಕಾರಾಯಿ ಬಹಳ ಪ್ರಿಯವಾದ ಪದ. ಅದಕ್ಕೆ ಹೂವು ಅಂತ ಹೇಳಿದ್ರಿಂದ ಅವ್ರು ಇವರೇ ಮಾಡಿಬಿಟ್ರು ಹೂವು ಅಂತ ಹೇಳಿದ್ರಿಂದ ರಾಘವೇಂದ್ರ ಸ್ವಾಮಿ ಏನು ಮಾಡಿಬಿಟ್ರು, ಹೂವಿನ ಪರಿಮಳ ಅಂತ ಟಿಪ್ಪಣಿ ಹೆಸರಿಟ್ಟು. ಇದು ಹೂವು ಆದರೆ ಪರಿಮಳ, ಹೂವಿನ ವಾಸನೆ ಕರೆಕ್ಟಾಗಿ ಮ್ಯಾಚ್ ಆಯ್ತು. ವ್ಯಾಸರಾಜರು ಏನು ಮಾಡಿಬಿಟ್ರು, ಮಂದಾರ ಮಂಜರಿ ಅಂತ ಹೆಸರಿಟ್ಟಿದ್ರು. ಮಂದಾರ ಮಂಜರಿ ಹೂವುಗಳ ಗುಚ್ಛ, ಅದು ಪ್ರಸೂನ ಮಾಲ. ಆ ಮಾಲೆಗಳ ಗುಚ್ಛನ ಮುಂದಿಟ್ಟಿದ್ದೇವೆ ಅಷ್ಟವ್ರು, ಬೇರೆ ಅದಕ್ಕೆ ಲಿಂಕ್ ಇಟ್ಕೊಂಡೇ ಮಾಡ್ತಾರೆ. ಪ್ರಸೂನ ಮಾಲ, ಮಂದಾರ ಮಂಜರಿ, ಪರಿಮಳ ಪದಗಳು ಉಪಯೋಗಿಸ್ಬೇಕಾದ್ರೆ ಮೂಲ ಏನು ಉಪಯೋಗಿಸಿದ್ದಾರಲ್ಲ ರಿಲೆವೆನ್ಸ್ ಇಟ್ಕೊಂಡೇ ಮುಂದೆ ಬರೀತಾರೆ. ಆಗ ನಮಗೆ ಅದಕ್ಕೆ ಹೆಸರಿಟ್ಟರು ಅಂತೇಳಿ. ವಚನ ಪ್ರಸೂನ ಮಾಲ ಜಯತೀರ್ಥಾಖ್ಯೇನ ಭಿಕ್ಷುಣ ರಚಿತ, ಧ್ರಿಯತಾಂ ಸದಯೇ ಹೃದಯೇ ಕಮಲಾ ಮಹಿಳೇನ ಪೂರುಷೇಣ. ಈಗ ಅದಕ್ಕೆ ಪುರುಷ ಪುರುಷ ಎರಡು ಸರಿ, ಪುರುಷ ಏವ ಪುರುಷ, ಆದ್ದರಿಂದ ಎರಡು ಸರಿ. ಮತ್ತು ಇನ್ನೊಂದು ಕಾರಣ ಹೇಳ್ತಾರೆ ಅಂದರೆ ಪುರುಷ ಪುರುಷ ಅಂದರೆ ಏನು ಪೂರ್ಣ ಅಂತ ಅರ್ಥ. ಪುರುಷ ಅಂದರೆ ಮಹಾಪೂರ್ಣ ಅಂತ ಅರ್ಥ. ಯಾವ ದೀರ್ಘ ಹಾಕಿದ್ರೆ ಏನಾಗ ಬಿಂದು ರಾಧಿಕೆ ಅಂತ ಒಂದು ಮಾತು. ದೀರ್ಘ ಅದು ಏನು ಕೊಡುತ್ತೆ ಯಾವಾಗಲೂ ಕೂಡ ಅರ್ಥವನ್ನು ಜಾಸ್ತಿ ಎಂಫೆಸಿಸ್ ಕೊಡೋದು. ಬಾರೋ ಬಾರೋ ಅಂತ ಹೇಳಿದಾಗ ಏನಾಗುತ್ತಾಗ ಎಂಫೆಸಿಸ್ ಕೊಡೋದು. ಪುರುಷ ಅಂತ ಹೇಳಿದ್ರೆ ಅರ್ಥ ಬರೋದು ಕೂಡ ವ್ಯಾಕರಣ ನಿಯಮ ಆ ಪ್ರಕಾರ ಉಪಯೋಗಿಸಿದ್ದಾರೆ. ಈಗ ಟೀಕಾ ಇವರು ಮುಗಿಸ್ತಾ ಮುಕ್ತಾಯ ಮಾಡಿ ಅವರು ಓದಿದ್ದಲ್ಲ ವ್ಯಾಸರಾಜರು ಮುಕ್ತಾಯ ಮಾಡ್ತಾ ಹೇಳ್ತಾರೆ. ಸಾಂದ್ರ ಭಕ್ತಿ ಬರಂದಾರ್ದ್ರ ಮಧ್ವ ಮಾನಸ ಪಂಕಜೆ ವಸಂತಂ ಸಂತತಂ ಕಂಸ ಧ್ವಂಸಿ ಹಂಸಂ ಭಜೆ ಅನಿಶಂ. ಈಗ ಸಾಂದ್ರ ಭಕ್ತಿ ಮರಂದಾರ್ದ್ರ ಮಧ್ವ ಮಾನಸ ಪಂಕಜೆ ವಸಂತಂ ಸಂತತಂ ಕಂಸಧ್ವಂಸಿ ಹಂಸಂ ಭಜೆ ಅನಿಶಂ. ಕಂಸಧ್ವಂಸಿ ಹಂಸಂ, ಕಂಸ ಧ್ವಂಸಿ ಹಂಸ, ಕಂಸನನ್ನು ಕೊಂದಂಥ ಹಂಸ ಆತನನ್ನು ಅನಿಶಂ ಭಜೆ, ಸದಾಕಾಲ ಭಜೆ ಸೇವೆ ಮಾಡ್ತೇನೆ. ಎಲ್ಲಿದ್ದಾರೆ ಆತ ಅಂತ ಕೇಳಿದರೆ ವಸಂತತಂ ವಸಂತಂ, ಯಾವಾಗಲೂ ವಾಸ ಮಾಡ್ತಾನೆ. ಕಂಸಧ್ವಂಸಿಯಾದ ಹಂಸ ಎಲ್ಲಿ, ಹಂಸ ಎಲ್ಲಿ ವಾಸ ಮಾಡುತ್ತೆ ಯಾವಾಗಲೂ? ಕಮಲ ಇರೋ ಜಾಗದಲ್ಲಿ ವಾಸ ಮಾಡೋದು. ಹಂಸಗಳಿಗೆ ಏನು ಬೇಕು ಯಾವಾಗಲೂ? ಕಮಲ ಬೇಕು, ಕಮಲನೇ ಅದು ಫುಡ್ ಅಂತೆ, ಗೊತ್ತಾಯ್ತಾ? ಅದಕ್ಕೆ ಕೃಷ್ಣಾಮುಖಾಂಭೋರುಹ ಹಂಸ ರಾಜ ಮಧ್ಯದಲ್ಲಿ ಹೇಳಬೇಕಾದ್ರೆ ಮಹಾ ದ್ರೌಪದಿ ದೇವಿಯ ಮುಖ ಅನ್ನೋದು ಕಮಲ, ಭೀಮಸೇನ ದೇವರು ಹಂಸ ಅಂತ ಕರೆದಿದ್ದಾರೆ. ಅದಕ್ಕೆ ಈ ಹಂಸ ಎಲ್ಲಿರ್ಬೇಕೀಗ? ಪಂಕಜೆ ಕಮಲದಲ್ಲಿರ್ಬೇಕು. ಯಾವ ಕಮಲ ಅಂತ ಕೇಳಿದ್ರೆ ಮಾನಸ ಕಮಲ, ಮಾನಸ ಪಂಕಜೆ. ಅದು ಎಂಥ ಮಾನಸ? ನಮ್ಮನ ಸ್ಥಳ ಮಧ್ವ ಮಾನಸ ಪಂಕಜೆ, ಮಧ್ವಾಚಾರ ಮನಸ್ಸೋಮ ಕಮಲದೊಳಗೆ ಒಂದು ಹಂಸ ಕೂತಿದೆ. ಹಂಸ ಯಾರು? ನಾರಾಯಣ. ಇಲ್ಲಿ ಹಂಸ ಶ್ರೇಷ್ಠನೋ ಕಮಲ ಶ್ರೇಷ್ಠನೋ? ಹಂಸ ಶ್ರೇಷ್ಠನೋ ಕಮಲ ಶ್ರೇಷ್ಠನೋ? ಹಂಸ ಶ್ರೇಷ್ಠ. ಯಾಕೆ? ಕಮಲಕ್ಕೆ ಸುಖ ಸಿಗೋದು ಅಲ್ಲಿ ಹಂಸ ಬಂದಾಗ. ಸೊ ಹಂಸ ನಾರಾಯಣ, ಕಮಲ ಯಾರು? ಮಧ್ವಾಚಾರ್ಯ. ಜೀವೋತ್ತಮ ಕಮಲ, ಸರ್ವೋತ್ತಮ ಹಂಸ. ಹಾಗೆ ಮಧ್ವ ಮಾನಸ ಪಂಕಜೆ ಅದೇನಿದೆ ಅದರೊಳಗೆ ಅಂತ ಕೇಳಿದರೆ ನಿರ್ಗಂಧ ಕುಸುಮ ಆಗಬಾರ್ದಲ್ಲ, ಅದಕ್ಕೆ ಮರಂದ ಮರಂದ ಅಂದ್ರು ಅಂದರೆ ಮಕರಂದ ಅಂದರು ಅಂತೆ. ಅದು ಜೇನು ತುಂಬಿಕೊಂಡಿದೆ. ಎಂಥ ಜೇನು ಅಂತ ಕೇಳಿದರೆ ಭಕ್ತಿ ಅನ್ನೋ ಜೇನು ತುಂಬಿಕೊಂಡಿದೆ. ಸ್ವಲ್ಪ ಜೇನಾದರೆ ಬಿಟ್ಟು ಹೋಗಿಬಿಡ್ಬೋದು, ಸಾಂದ್ರ ತುಂಬಿ ಹೋಗಿಬಿಟ್ಟಿದೆ ಜೇನು. ಗಟ್ಟಿಯಾದ ಜೇನಿನಿಂದ ತುಂಬಿರತಕ್ಕಂತಹ ಮಧ್ವಾಚಾರ್ಯರ ಮನಸ್ಸು ಎಂಬ ಕಮಲದೊಳಗೆ ವಸಂತಂ ಸಂತತಂ. ಬೇರೆ ಕಡೆ ಒಮ್ಮೊಮ್ಮೆ ಇರಬಹುದು, ಆದರೆ ಯಾವಾಗಲೂ ವಾಸ ಮಾಡೋದು ಅಲ್ಲಿ. ಅದಕ್ಕೇನೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಯಾತಕ್ಕಿರ್ತೀವಿ ಅಂದರೆ ಯಾವಾಗಲೂ ದೇವರಲ್ಲಿದ್ದಾನೆ. ಅದು ಉಳಿದವರಲ್ಲಿ ಏನಾಗಿರ್ಬೋದು, ಸನ್ನಿಧಾನ ಬಿಟ್ಟುಬಿಡ್ತಾನೆ ಪರಮಾತ್ಮ. ರುದ್ರಾದೇವ್ ವಿರುದ್ಧ ನಿಂತಾಗ ಏನಾಗುತ್ತಾಗ ಸನ್ನಿಧಾನ ಬಿಟ್ಟು ಹೋಗುತ್ತೆ. ಅದು ಇವರಲ್ಲಿ ಯಾವಾಗಲೂ ವಾಸ ಮಾಡ್ತಾರೆ. ವಸಂತಂ ಸಂತತಂ ಅಂತಹ ಕಂಸಧ್ವಂಸಿ ಹಂಸಂ, ಕಂಸಧ್ವಂಸಿ ಎಂಬ ಹಂಸವನ್ನು ಅನಿಶಂ ಭಜೆ, ಸದಾಕಾಲ ಆರಾಧನೆ ಮಾಡ್ತೇವೆ, ಸೇವೆ ಮಾಡ್ತೇವೆ ಅಂತೇಳಿ ಮುಕ್ತಾಯ ಮಾಡಿದ್ರು. ಇದು ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಅದು ಭಾರಿ ಪ್ರಿಯ ವ್ಯಾಸರಾಜರಿಗೆ ಆ ಪದ ಉಪಯೋಗಿಸು ಪ್ರಿಯ. ಅದಕ್ಕೆ ಇಲ್ಲೂ ಅದನ್ನೇ ಉಪಯೋಗಿಸಿದ್ರು. ಹೌದು, ಬ್ರಹ್ಮಣ್ಯ ತೀರ್ಥ ಅದು ವ್ಯಾಸರಾಜ ಶ್ಲೋಕ, ಅದು ಅವರೇ ಬರೆದಿದ್ದು. ವಸಂತಂ ಹೋ ಯಾಕೆ ಕಂಸಧ್ವಂಸಿ ಯಾರು ಬರುತ್ತೆ, ಕೃಷ್ಣ ತಾನೆ. ಅದಕ್ಕೆ ವಸಂತಂ ಸಂತತಂ ಕಂಸಧ್ವಂಸಿ ಯಾತ ಅದು ಹೇಳಿದ್ರಿಂದ ಏನು ಅನುಕೂಲ ಆಯಿತು ಅಂದರೆ ಕಂಸನ್ನು ಕೊಲ್ಲೋದು ಭಾರಿ ದೊಡ್ಡ ಅಚೀವ್ಮೆಂಟ್ ಅದು ಅಂತ. ಯಾಕೆ ಗೆದ್ದರು, ಫೈನಲ್ಸ್ ಗೆದ್ದರು ಅಂದರೆ ಹೇಗೋ ಹಾಗೆ. ಫೈನಲ್ಸ್ ಗೆದ್ದರು ಅಂದ್ರೆ ಏನರ್ಥ, ಚಾಂಪಿಯನ್ ಮತ್ತೆ ಮಾತಾಡೋಗಿಲ್ಲ. ಇವತ್ತು ಕಂಸನ್ನು ಕೊಲ್ಲೋದು ಏನಾಗಿತ್ತು, ಜಾತ ಕಂಸವಧಾರ್ಥಾಯ, ಬ್ರಹ್ಮಾದಿ ವರ ಅವನಿಗಿತ್ತು. ಅಂಥವನು ಕೊಂದಾದ್ರೆ ಏನಾಗಿರಬೇಕು, ಸರ್ವೋತ್ತಮ ಬ್ರಹ್ಮದೇವರನ್ನು ಕೊಲ್ಲಬೇಕಾದ್ರೆ ಪರಬ್ರಹ್ಮನಾಗಿರ್ಬೇಕು. ಅದಕ್ಕೋಸ್ಕರ ಕಂಸನ್ನು ಕೊಂದಿದ್ದು ಒಂದು ಜಾತಕ್ಕೆ ದಾಖಲೆ ಆಯಿತು ಅಂದರೆ ಅವನಿಗಿದ್ದ ವರ ಇತ್ತು. ಅವನಿಗೂ ಬ್ರಹ್ಮನವರ ಅಲ್ಲ, ಅವನ ಶಿಷ್ಯರಿಗೆ ಬ್ರಹ್ಮನವರ ಇತ್ತು ಎಷ್ಟೋ ಜನಗಳಿಗೆ. ಎಷ್ಟು ಮೇಲಿದ್ದ ಅವನ ಅನಾಮದ ಬರೀ ಕೈಲ್ಕೋತಾನೆ, ಶಸ್ತ್ರ ಕೂಡ ಉಪಯೋಗಿಸೋದಿಲ್ಲ ಅಂತ ಹೇಳಿದಾಗ ಅದು ಎಫರ್ಟ್ಲೆಸ್ ಆಗಿ ಕೊಂದಿದ್ದು, ಕೊಂದಿದ್ದು ಒಂದು ಎಫರ್ಟ್ಲೆಸ್ ಆಗಿ ಕೊಂದಿದ್ದು ಒಂದು. ಅದಕ್ಕೆ ಕೃಷ್ಣನ ಸರ್ವೋತ್ತಮತ್ವ ನಿದರ್ಶನ ಅಂತ ಕಂಸಧ್ವಂಸಿ ಹಂಸಂ, ಕಂಸಧ್ವಂಸಿ ಹಂಸಂ ಅನಿಶಂ ಭಜೆ. ಒಮ್ಮೆ ಎರಡು ಅಲ್ಲ, ಯಾವಾಗಲೂ ಭಜಿಸ್ತೇನೆ. ಸಂತತಂ ವಸಂತಂ, ಎಲ್ಲರ ಪ್ರಶ್ನೆ, ಎಲ್ಲರ ಹೃದಯದಲ್ಲೂ ದೇವರಿದ್ದಾನೆ, ಎಲ್ಲರ ಹೃದಯವೂ ಕಮಲ ಅಂತ ಕರೆದ್ರೆ ಹೌದು, ಸಂತತಂ ಅಲ್ಲ, ಅದಕ್ಕೆ ವಸಂತಂ ಸಂತತಂ ಅಂತ ಕರೆದ್ರು. ವಸಂತಂ ಸಂತತಂ ಅಂತ ಹೇಳಿದ್ರಿಂದ ವಾಯುದೇವರು ಎಂಥವರು, ಪರಮಾತ್ಮನ ಮುಖ್ಯ ಅಧಿಷ್ಠಾನ. ಅದಕ್ಕೆ ಆಖಾಣಾಶ್ವ ಸಮ, ವಾಯು ಮುಖ್ಯ ಧೀಯ ಅಂತ ಕರೀತಾರೆ. ಎಂದು ಪೊಲ್ಯೂಟ್ ಆಗದೆ ಇರೋದು ಅಧಿಷ್ಠಾನ ಅಂದರೆ ವಾಯುದೇವರು ಒಂದೇ. ಉಳಿದವರೊಳಗೆ ಏನು ಮಾಡಿಬಿಡ್ತಾರೆ, ದೈತ್ಯರು ಎಂಟರ್ ಆಗಿಬಿಡ್ತಾರೆ, ಇವರು ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ. ಆಖಾಣಾಶ್ವ ಸಮ ಅಂತ ಹೆಸರು. ಅದಕ್ಕೆ ಅವರು ಸದಾ ವಾಸ ಮಾಡ್ತಾರೆ ಅಂತ ಹೇಳ್ತಾ ವಾಯು ಜೀವತ್ವ ಮತ್ತು ಬಂತು, ಇದು ಬಂತು. ಇನ್ನೊಂದು ಸ್ವಾರಸ್ಯ, ವಾಯುಮಾನಸ ವಾಯುಮಾನಸ ಪಂಕಜೆ ಅಂತ ಹೇಳಿಲ್ಲ, ಮಧ್ವಮಾನಸ ಪಂಕಜೆ ಅಂತ ಹೇಳಿದರು. ವಾಯುಮಾನಸ ಪಂಕಜೆ ಅಂತ ಹೇಳಿದರೆ ಮೂಲ ರೂಪದಲ್ಲಿ ಮಾತ್ರ ಒಳಗಿರ್ತಾರೆ ಅಂತ ಆಗ್ತಿತ್ತು. ಮಧ್ವ ಅಂತ ಹೇಳಿದ ಅವತಾರ ರೂಪದಲ್ಲೂ ವಾಯುದೇವರು ಎಂಥವರು, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋದರ. ಮೂಲ ರೂಪದಲ್ಲಿ ದೇವತೆಗಳು ಶ್ರೇಷ್ಠರಾಗಿರ್ತಾರೆ, ಅವತಾರ ಮಾಡಿ ಬಂದಾಗ ಏನೋ ಆಗಿಬಿಡ್ತಾರೆ, ಹೋಗ್ತಾನೆ. ಆದರೆ ವಾಯುದೇವರು ಅವತಾರದಲ್ಲೇ ಹೇಗಿರ್ತಾರೆ, ಮೂಲದಷ್ಟೇ ಇದಾಗಿರ್ತಾರೆ. ಗೊತ್ತಾಯ್ತು, ಯಶ್ಚಿತ್ರೇಣು ಇತಾನೆ ವೇದವಚನೆ ರೂಪಾಣಿ ದಿವ್ಯಾಂಜನಂ ಪಟ್ ತದ್ದರ್ಶತ ಇತ್ಥಮೇವ ನಿಹಿತಂ. ಟೀಕಾರ ಬರ್ತಾರೆ, ಇತ್ಥಮೇವ ಅಂದ್ರೇನು, ಮೂಲರೂಪವದೇವ, ಮೂಲರೂಪದಂತನೇ ಶಕ್ತಿ ಇದೆ. ತಿಷ್ವಪ್ಪೇವ ಅವತಾರೇಶು ಅರಿಭಿ ಅಪಗ್ರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಶಿ ಸುಜನಂ ದೇವಕಿಂ ಚಿತ್ರ ಮಾತ್ರ ತ್ರಾತ ಯಶ ತ್ರಿಧಾಮ ಜಗದುತ ವಶಗಂ ಕಿಂಕರಾಹ ಶಂಕರಾಧ್ಯ. ತಿಷ್ವಪ್ಪೇವ ಅವತಾರೇಶು, ಮೂರು ಅವತಾರಗಳಲ್ಲೂ ಕಾಮನ್ ಸ್ವಚ್ಛ. ಮೂರು ಅವತಾರದಲ್ಲಿ ಹೇಗಿದ್ದಾರೆ ಅವರು, ಸ್ವಚ್ಛ ಶುದ್ಧರಾಗಿದ್ದಾರೆ. ಸ್ವಚ್ಛವಾದ ಆದರೆ ದೇವರು ಬರ್ತಾರೆ. ಅದಕ್ಕೋಸ್ಕರ ವಾಯುದೇವರನ್ನು ಆರಾಧನೆ ಮಾಡೋಕ್ಕೆ ಒಂದು ಕಾರಣ ಇದೆ. ಅದು ಒಂದು ಮಾತಿನಲ್ಲಿ ಎಷ್ಟು ಅರ್ಥ ಸೂಚನೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲಿಗೆ ಅದು ಮುಕ್ತಾಯ. ಯಾವುದೇ ಭಾಷೆ ಹೌದು, ಇವರೇ ಚಂದ್ರಿಕಾದಲ್ಲಿ ಹಾಗೆ ಹೇಳ್ತಾರೆ. ಯಾಕೆ ಮೂರು ಅವತಾರಗಳಲ್ಲೂ ಕೂಡ ಸಾಮ್ಯ ಇದೆ ಅಂತ ಹೇಳೋದಕ್ಕೋಸ್ಕರ. ಅಲ್ಲಿಗೆ ಪ್ರಾಯವಾದ ಖಂಡನ ಮುಗೀತು. ನೆಕ್ಸ್ಟ್ ಯಾವುದೀಗ ಉಪಾಧಿ ಖಂಡ. ಇವತ್ತು ಬಂದು ಶೋಕ ಶುರು ಮಾಡಬೇಡ, ಸೋಮವಾರ ಇದಾಗಿದೆ, ನಾಳೆಯಿಂದ ಕಂಟಿನ್ಯೂ ಮಾಡಿ. ಓಂ. ಈಗ ಅದು ಮೂರು ಕೂಡ ಅದ್ವೈತ ಖಂಡನೆಗೆ ಮೀಸಲಾದ ಗ್ರಂಥಗಳು, ಮಾಯಾವಾದ ಖಂಡನ, ಉಪಾಧಿ ಖಂಡನ ಮತ್ತು ಮಿಥ್ಯಾತ್ವಾನುಮಾನ ಖಂಡನ. ಇದು ಸ್ತೋತ್ರ ಮೊದಲೇ ಶ್ಲೋಕ ಆಚಾರ್ಯರು. ನಾರಾಯಣೋ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ. ಇದು ಮಂಗಲ ಶ್ಲೋಕ. ಇದು ಕಮಲಾಲಯ ನಾರಾಯಣ ಪ್ರಿಯತಾಂ, ಅದು ಅನ್ವಯ. ಕಮಲಾಲಯ ನಾರಾಯಣ ಪ್ರಿಯತಾಂ, ಕಮಲಾಲಯ ಮತ್ತೆ ಅದೇ ಬಂತು, ಪ್ರಿಯತಾಂ ಕಮಲಾಲಯ. ಕಮಲಾಲಯ ಕಮಲಾ ಆಲಯ, ಕಮಲಾಯ ಆಲಯ ಅಂತ ಹೇಳಿದ್ರಿಂದ ಪರಮಾತ್ಮ ಲಕ್ಷ್ಮೀಪತಿ ಅಂತಾಯ್ತು. ಲಕ್ಷ್ಮೀಪತಿತ್ವೇನು ಉಪಾಸನೆ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ಕಮಲಾಲಯ. ಅವನ್ಯಾರು ನಾರಾಯಣ, ಕಮಲಾಲಯ ನಾರಾಯಣ. ಅವನೇನಾಗಿದ್ದಾನೆ, ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ. ಅಗಣ್ಯ ಅಂದರೆ ಅನಂತ, ಅನಂತ ಗುಣಗಳಿಗೆ ನಿತ್ಯವಾದ ಮುಖ್ಯವಾದ ನಿಲಯವಾದ ರೂಪ ಹೊಂದಿದ್ದಾನೆ. ಸೊ ಗುಣಪೂರ್ಣ ಅಂತ ಅರ್ಥ. ಅಶೇಷ ದೋಷರಹಿತ, ದೋಷದೂರ ಅಂತ ಅರ್ಥ. ಇವೆರಡು ಬಿಟ್ಟರೆ ದೇವರನ್ನು ಬಿಟ್ಟಾಗಲೆ ಇವೆರಡು ಹೇಳಲೇಬೇಕು ಯಾವಾಗಲೂ ಕೂಡ. ಅದೇ ಭಾಷ್ಯನೂ ಹಾಗೆ ಅದು ಯಾವ ಭಾಷೆ ಹೇಳಿದ್ರು ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷ ವರ್ಚಿತ ದೇಯಂ ಗಮ್ಯಂ ಗುರು ಶಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇಲ್ಲೂ ಕೂಡ ಗುಣ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ. ಈ ಮಾತು ಬಿಟ್ಟರೆ ಶಾಸ್ತ್ರ ಆಗೋದಿಲ್ಲ ಅಂತ ಹೇಳೋದು ತಿಳಿಸಿದ್ರು. ನಾರಾಯಣ ಆಗಿದ್ದಾನೆ, ಕಮಲಾಪತಿಯಾಗಿದ್ದಾನೆ, ಕಮಲಾಪತಿ ಅಂತ ಹೇಳಿದ್ರಿಂದ ಅಕ್ಷರ ಪುರುಷೋತ್ತಮ ಅಂತಾಯ್ತು. ಅಕ್ಷರ ಪುರುಷ ಕ್ಷರ ಪುರುಷ ಉತ್ತಮ ತೆರಪು ಪುರುಷೋತ್ತಮ ಅಂತಾಯ್ತು. ಹಾಗೆ ಕಮಲಾಲಯ ಶಬ್ದದಿಂದ ಪುರುಷೋತ್ತಮತ್ವ ಚಿಂತನೆ ಕೂಡ ಮಾಡದಂತೆ ಆಯ್ತು. ದೇವ್ರನ್ನ ಏನು ನಾವು ಮಾಡಾಗಿಲ್ಲ, ಅದಕ್ಕೆ ಪ್ರಿಯತಾಮ್ ಪ್ರೀತನಾಗಲಿ, ಪ್ರಣಯಾಮೋ ವಾಸುದೇವಂ ಆತ ಪ್ರಿಯತಾಮ್ ಪ್ರೀತನಾಗಬೇಕೇ ಹೊರತು ಅವನು ಇನ್ನೇನು ಕೂಡ ನಾವು ಕೊಟ್ಟಂತೂ ಸಂತೋಷ ಪಡೋ ಸಂಭವ ಇಲ್ಲ, ಅದು ಪ್ರಸನ್ನನಾಗಬೇಕಷ್ಟೇ. ಈ ರೀತಿ ಮಂಗಳವನ್ನು ಮಾಡ್ತಾ ಉಪಾಧಿ ಖಂಡನವನ್ನು ಶುರು ಮಾಡ್ತಾ ಇದ್ದಾರೆ. ಅದು ಟೀಕಾರಾಯ ರಮಾಯ ರಮಣಂ ನತ್ವ ಗುಣಮಾಣಿಕ್ಯ ಮಂಡನಂ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮೋ ಯಥಾಮತಿ ಅಂತ ಮಂಗಳ ಮಾಡ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ ಯದ ಓಚಮಹಂ ತೇನ ಪ್ರಿಯತಾಮ ಜನ್ಮ.